ಕ್ರೋಧೋಪಿ ದೇವಶ್ಚ ವರೇಣ ತುಲ್ಯ. ನಾವು ಒಳ್ಳೆ ಕೆಲಸ ಮಾಡಕ್ಕೆ ಅಂತ ಹೊರಟ್ರೆ, ಏನಾದ್ರು ಅನರ್ಥ ಮಾಡಕ್ಕೆ ಇನ್ನೊಬ್ಬರು ಪ್ರಯತ್ನ ಪಟ್ರೆ ಅದರ ಒಳ್ಳೇದಕ್ಕೆ ಕಾರಣ ಅವ್ರದ್ದು ಕೆಟ್ಟದ್ದಾಗೋದೇ ಇಲ್ಲ. ಆದದ್ದೆಲ್ಲ ಒಳಿತೇ ಆಯಿತು. ನಾರದ ಅನುಸಂಧಾನ ಆಗಿದ್ದಕ್ಕೇನೆ ಅವರಿಗೆ ಅಂಥ ವಿಚಿತ್ರವಾದ ಹಿರಿಮೆಯನ್ನು ಭಗವಂತ ಕೊಟ್ಟಿದ್ದ. ನಾವು ಆದ್ದರಿಂದ ಎಂಥ ಪ್ರಸಂಗ ಬರಲಿ ಶಾಸ್ತ್ರವನ್ನು ಹೇಳೋದನ್ನು ಬಿಡಬಾರದು. ಹರಿರೇವ ಪರಹ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃಮಾತೃಗತಿ ಎನ್ನುವುದು ಅದು ಸಾರ್ವಕಾಲಿಕವಾದ ಸಿದ್ಧಾಂತ, ಸಾರ್ವದೈಶಿಕ ಸಿದ್ಧಾಂತ, ಸಾರ್ವಜನಿಕ ಸಿದ್ಧಾಂತ ಅಂತ ಹೇಳೋದಕ್ಕೆ ಸಾಕ್ಷಿ. ನಾರದ ಮುನಿಗಳು ಅಷ್ಟು ಅನುಸಂಧಾನ ಪರಾಯಣರವರು. ಈ ಕಡೆಗೆ ದಕ್ಷ ಪ್ರಜಾಪತಿ ಯೋಚನೆ ಮಾಡ್ತಾನೆ, ಈ ಗಂಡ್ಮಕ್ಕಳು ಸಾವಾಸನ ಬೇಡ ಅನ್ಕೊಂಡ್ಬಿಟ್ಟನು, ಇದು ಮನೆ ಬಿಟ್ಟು ಹೋಗೋ ಸಂಭವ ಜಾಸ್ತಿ ಅಂತ ಹೇಳಿಬಿಟ್ಟು ಹೆಣ್ಮಕ್ಕಳನ್ನು ಪಡೆದು ಬಿಟ್ಟಂತ. 60 ಜನ ಹೆಣ್ಮಕ್ಕಳನ್ನು ಪಡೀತಾ ಇದ್ದಾನೆ. ಅವರಿಂದ ಸದ್ಗತಿ ಕಾಣಬೇಕು ಅಂತ ಯೋಚನೆ ಮಾಡ್ತಾನೆ. ಆಗ ಅವರನ್ನೆಲ್ಲ ಕೂಡ ಯೋಗ್ಯರೇ ಮದುವೆ ಕಶ್ಯಪಾದಿಗಳಿಗೆ ಯೋಗ್ಯ ಮದುವೆ ಮಾಡಿ ಕೊಟ್ಟನಂತೆ. ಎಂಥ ಮಕ್ಕಳು ಇದ್ದಾರೆ ಗೊತ್ತಾ? ಅಶ್ವಿನಿ, ಭರಣಿ, ಕೃತಿಕ, ರೋಹಿಣಿ, ಆತನ ಮಕ್ಕಳು, ಅಳಿಯ ಚಂದ್ರ, ಅಷ್ಟೇ ಚಂದ್ರ ಮದುವೆ ಮಾಡಿ ಕೊಟ್ಟುಬಿಟ್ಟನಂತೆ. 13 ಜನ ಕಶ್ಯಪರಿಗೆ ಕೊಟ್ಟು ಬಿಟ್ಟನಂತೆ. ಹೀಗೆಲ್ಲ ಮದುವೆ ಮಾಡಿ ಕೊಡ್ತಾ 60 ಮದುವೆಯನ್ನು ಮಾಡಿಬಿಡ್ತಾರೆ. ಅಂದ್ರೆ ಗಂಡ್ಮಕ್ಕಳಾರೆ ಮನೆ ಬಿಟ್ಟು ಹೋಗ್ತಾರೆ, ಹೆಣ್ಮಕ್ಳು ಇರ್ತಾರೆ ಅಂತ ಮಾಡಿ ಉದ್ದಾರ ಆಗಿಬಿಟ್ಟ. ಇವತ್ತೇನು ಎಲ್ಲರೂ ಮನೆ ಬಿಟ್ಟು ಹೋಗಾರೆ, ಆದ್ರಿಂದ ಬಹಳ ಹುಷಾರಾಗಿರೋ ಕಾಲ ಇದು. ಯೋಗ್ಯರಾಗಿದ್ರೆ ಯಾರು ಮನೆ ಬಿಟ್ಟು ಹೋಗಬೇಕಾಗಿಲ್ಲ, ಅಯೋಗ್ಯರಾದ್ರೆ ಯಾರು ನಂಬ ಕಾಲ ಅಲ್ಲ ಇದು. ಅದಕ್ಕೆ ಆ ದಕ್ಷ ಪ್ರಜಾಪತಿ ಅಷ್ಟು ಮಾಡಿ ವಂಶೋದ್ಧಾರ ಮಾಡಿಕೊಂಡು ಬಿಟ್ಟನಂತೆ. ಪ್ರಜಾಪತಿ ಅನಿಸ್ಕೊಂಡಿದ್ದು ಆಶ್ಚರ್ಯ. ಗಂಡು ಮಕ್ಕಳಿಂದ ಪ್ರಜಾಪತಿ ಅನಿಸ್ಕೊಳ್ಳಿಲ್ಲ ಆತ, ಹೆಣ್ಮಕ್ಕಳಿಂದ ಪ್ರಜಾಪತಿ ಅನಿಸ್ಕೊಂಡು. ಈ ಕಥೆ ಕೇಳಿದವರಿಗೆ ಭಾರಿ ಆನಂದವಾಗುತ್ತೆ. ಮೊನ್ನೆ ಕಥೆ ಕೇಳಿದ್ದು, ಮಕ್ಕಳಿಲ್ಲದವರು ಸದ್ಗತಿ ಇಲ್ಲ, ಆಚಾರ ಅರ್ಥ ಬರಲ್ಲ, ಹಾಗೆ ತಿಳ್ಕೊಂಬಳಕ್ಕೆ ಹೋಗಬೇಡಿ. ಈ ಮಕ್ಕಳು ಅಂತ ಅರ್ಥ ಅಲ್ಲದಕ್ಕೆ ಜ್ಞಾನಪುತ್ರವಾ ಅನ್ನಂತ ಅರ್ಥ ಬರೀ. ಮಕ್ಕಳಿಲ್ಲದ ಹೋದ್ರೆ ಏನು ಯೋಚನೆ ಮಾಡಬೇಡಿ, ಜ್ಞಾನ ಇಲ್ಲದೆ ಹೋದ್ರೆ ಮಾತ್ರ ಯೋಚನೆ ಮಾಡಿ, ಜ್ಞಾನ ಬಂದ್ರೆ ಯೋಚನೆ ಇಲ್ಲ ಅಂತ ಹೇಳಿತು. ಈ ಇನ್ನೊಂದು ಸಮಸ್ಯೆಗೆ ಉತ್ತರ ಕೊಡ್ತಾರೆ. ಎಷ್ಟೋ ಜನಕ್ಕೆ ಮಕ್ಕಳಿರ್ತಾರೆ, ಬರೀ ಹೆಣ್ಮಕ್ಳು ಇರ್ತಾರೆ, ಅವರೇನ್ ಮಾಡಬೇಕಾಗ? ಅದಕ್ಕೆ ಶಾಸ್ತ್ರ ಉತ್ತರ ಕೊಟ್ಟಿದೆ. ದಕ್ಷ ಪ್ರಜಾಪತಿ ಏನ್ ಮಾಡಿದ ನೋಡಿ, ಹೆಣ್ಮಕ್ಳಿಂದ ಸದ್ಗತಿ ಪಡೋದೋ ಇಲ್ವೋ? ವಂಶೋದ್ಧಾರಕ ಅಂದ್ರೆ ಗಂಡ್ಮಕ್ಕಳೇ ಆಗಬೇಕು ಅಂತ ನಿಯಮ ಇಲ್ಲ, ಹೆಣ್ಮಕ್ಕಳಿದ್ದು ಅವರಿಂದ ವಂಶೋದ್ಧಾರ ಆಗೇ ಆಗುತ್ತೆ. ಸಣ್ಣ ಪುಟ್ಟ ಸದ್ಗತಿ ಆಗುತ್ತೆ ಅಂತ ಪ್ರಜಾಪತಿ ಅಂತಕ್ಕಂಥ ಬಿರುದನ್ ಪಡಿತಾನ. ಆದ್ರಿಂದ ಹೆಣ್ಮಕ್ಕಳಾಗಲಿ, ಹೆಣ್ಮಕ್ಕಳಿಂದ ವಂಶೋದ್ಧಾರ ಆಗೋದಿಲ್ಲ ಅಂತ ತಪ್ಪು ತಿಳುವಳಿಕೆ ಬೇಡ, ಅವರಿಂದ ವಂಶೋದ್ಧಾರ ಆಗೇ ಆಗುತ್ತೆ ಅಂತ ಹೇಳೋದಕ್ಕೆ ಭಾಗವತ ಪುರಾಣ ಒಳ್ಳೆಯ ದೃಷ್ಟಾಂತ. ವೇದವ್ಯಾಸದೇವರು ಮತ್ತೊಂದು ಕಡೆ ಹೇಳ್ತಾರೆ, ಗಂಡ್ಮಕ್ಕಳು ಹೆಣ್ಮಕ್ಕಳಲ್ಲಿ ಯಾರು ವಾಸಿ ಅಂತ ಪ್ರಶ್ನೆ ಬಂದ್ರೆ ಪುರಾಣದ ಒಂದು ಮಾತಿದೆ, ನೂನಂ ಪುತ್ರಶತಾತ್ ಪುತ್ರಿ ಯತಿ ಪಾತ್ರೇ ಪ್ರದೀಯತೆ. 100 ಗಂಡ್ಮಕ್ಕಳಿರೋದಕ್ಕಿಂತ ಒಬ್ಬ ಹೆಣ್ಮಗಳಿರೋದು ವಾಸಿ ಅಂತ. 100 ಗಂಡ್ಮಕ್ಕಳಿಗಿಂತ ಒಂದು ಹೆಣ್ಮಗಳಿದ್ದು ಬಿಟ್ಟು ಭಾರಿ ಒಳ್ಳೆಯದನ್ನು, ಆದರೆ ಒಂದು ಕಂಡೀಷನ್ನು, ಯತಿ ಪಾತ್ರೇ ಪ್ರದೀಯತೆ, ಒಳ್ಳೆ ಅಡಿಯ ಸಿಗಬೇಕು, ಒಳ್ಳೆ ಶಾಸ್ತ್ರಾಧ್ಯಯನ ಸಂಪನ್ನರ ಅಡಿಯ ಸಿಕ್ಕಿಬಿಟ್ರೆ ಒಬ್ಬ ಮಗಳಿದ್ದು ಬಿಟ್ರೆ ವಂಶೋದ್ಧಾರ ಆಗುತ್ತೆ ಅಂತ ಹೇಳಿಬಿಡ್ತಾರೆ. ಈ ಪುರಾಣದ ಕಥೆ ಕೇಳಿದಾಗ ವೇದವ್ಯಾಸವರು ಹೆಂಗಸರು ಕಂಡ್ರೆ ಭಾರಿ ಬೈತಾರೆ, ಅವರು ಕಂಡ್ರೆ ಆಗೋದಿಲ್ಲ ಅಂತ ತಿಳ್ಕೊಂಡವರಿಗೆ ತಪ್ಪು ಅಂತ ಅರ್ಥ ಆಗುತ್ತೆ. ಎಂದು ನಮ್ಮ ಶಾಸ್ತ್ರ ಹೆಂಗಸರ ವಿರುದ್ಧ ಹೊರಟಿಲ್ಲ, ಎಲ್ಲರನ್ನೂ ಕೂಡ ಶಾಸ್ತ್ರ ಒಳ್ಳೆ ರೀತಿಯಲ್ಲೇ ಕಂಡಿದೆ. ಗಂಡಸರನ್ನು ಇಷ್ಟು ರೀತಿ ಹೇಳ್ತಾ 100 ಜನ ಗಂಡ್ಮಕ್ಕಳಿಗೊಬ್ಬ ಹೆಣ್ಮಗಳು ಸಮಾನ ಅಂತ ಹೇಳಿದಾಗ ಎಂಥ ಒಂದು ಗೌರವ ಹೆಂಗಸರಿಗೆ ಕೊಟ್ಟಾಗಾಯ್ತು ಮತ್ತನ್ನ. ಆದ್ದರಿಂದ ಹೆಣ್ಮಕ್ಕಳಿಂದ ವಂಶೋದ್ಧಾರ ಆಗುತ್ತೆ ಅನ್ನೋ ನಿಶ್ಚಿತ ವಿಚಾರವನ್ನು ತಿಳಿಸಿಕೊಟ್ಟಂತೆ ಆಯ್ತು. ನಾವೇ ಇಲ್ಲೊಂದು ಸಮಸ್ಯೆ ಬರುತ್ತಾಗ ಆಚಾರ್ಯ ಮಾತನ್ನು ಬರೀತಾರೆ. ಈ ಮಾತಿಗೆ ಪೋಷಕರು ಆಚಾರ್ಯರ ಮಾತಿದೆ. ವೇದವ್ಯಾಸರು ಹೇಳಿದರು, ಒಬ್ಬ 100 ಗಂಡ್ಮಕ್ಕಳಿಗಿಂತ ಒಬ್ಬ ಹೆಣ್ಮಗ ವಾಸಿ ಅಂತ ಹೇಳಿಬಿಟ್ಟು ಆಚಾರ್ಯರು ಬರೀತಾರೆ, ಕನ್ಯೋದಿತ ಪತಕುಲದ್ವಯ ತಾರಿಣೀತಿ. ಒಬ್ಬ ಕನ್ಯಾ ಹೆಣ್ಮಗಳು ಅಂದ್ರೆ ಎರಡು ಕುಲ ಉದ್ಧಾರ ಮಾಡ್ತಾಳೆ ಅಂತ ಹೇಳುತ್ತಾರೆ. ಎರಡು ಕುಲ, ತಾನು ಹುಟ್ಟಿದ ಮನೆ, ಸೇರಿದ ಮನೆ, ಎರಡು ವಂಶ ಉದ್ಧಾರ ಮಾಡೋ ಶಕ್ತಿ ಹೆಂಗಸರಿಗಿರೋದ್ರಿಂದ ಹೆಂಗಸರನ್ನು ಕಡಿಮೆ ಅಂತ ತಿಳ್ಕೊಂಡ್ಬಿಡುವೆ ಅಂತ ನಿರ್ಣಯದಲ್ಲಿ ಆಚಾರ್ಯರ ಮಾತಿದ್ರು. ಒಂದು ಅಂದ್ರೆ ಹಿರಿಯದಾಸದೇವರು ಹಾಗೆ ಹೇಳಿದ್ರು, ಆಚಾರ್ಯರು ಹಾಗೆ ಹೇಳಿಬಿಟ್ರು. ಅಂದ್ರೆ ಹರಿ ಸರ್ವೋತ್ತಮತ್ವ ಹರಿಯು ಹಾಗೆ ಹೇಳಿದ್ರು, ವಾಯುದೇವರು ಹಾಗೆ ಹೇಳಿಬಿಟ್ರು. ನಮಗೆ ಭಾರಿ ಹೆಂಗಸರು ಭಾರಿ ಖುಷಿ ಆಗುತ್ತಾಗ, ಮತ್ತು ಗಂಡಸರು ಬಯಸಿಕೊಂಡಾಗಾಯ್ತು ಸಾಕಷ್ಟು, ಇದರಿಂದ ಹೆಂಗಸರು ಪ್ರಾಧಾನ್ಯ ಭಾರಿ ಜೋರಾಗಿರು ಅಂತಕ್ಕಂಥ ಭಾವನೆ ಬರುತ್ತೆ. ಅದಕ್ಕೆ ಆಚಾರ್ಯ ಹೇಳುತ್ತಾರೆ, ಹುಷಾರಾಗಿರಿ, ಹೆಂಗಸರು ಈ ರೀತಿ ಎರಡು ವಂಶ ಉದ್ಧಾರ ಮಾಡ್ತಾರೆ, ತುಂಬಾ ಸಾಮರ್ಥ್ಯ ಇದೆ ಅವರಿಗೆ. ಯಾವಾಗ ಗೊತ್ತಾ? ಯೋಗ್ಯರಾಗಿದ್ರೆ ಮಾತ್ರ, ಯೋಗ್ಯರಾಗಿದ್ರೆ ಮಾತ್ರ. ಒಳ್ಳೆ ಗುಣವತಿಯರಾಗಿ ತುಳಸಿ ಪೂಜೆ ಇತ್ಯಾದಿ ಮಾಡಿಕೊಂಡು, ಏಕಾದಶಿಯಾದಿ ವ್ರತ ಮಾಡಿಕೊಂಡು, ಪಾತಿವೃತ್ಯಾದಿ ಧರ್ಮ ಪಾಲನೆ ಮಾಡಿದಾಗ ಅವರಿಗೆ ಆ ಸಾಮರ್ಥ್ಯ ಬರುತ್ತೆ. ಅಕಸ್ಮಾತ್ ಆ ರೀತಿ ಮಾಡದೇ ಏನಾದರೂ ಬದುಕಿಬಿಟ್ರೆ, ಹೆಂಗಸು ಒಳ್ಳೆ ರೀತಿ ಬದುಕಿದರೆ ಎರಡು ಮನೆ ಉದ್ಧಾರ ಮಾಡ್ತಾಳೆ, ಕೆಟ್ಟ ರೀತಿ ಬದುಕಿದರೆ ಎರಡು ಮನೆಯೂ ಹಾಳು ಮಾಡ್ತಾಳೆ. ಆದ್ರಿಂದ ಬಹಳ ರಿಸ್ಕ್ ಇದೆ ಅಂತ ಹೇಳುತ್ತಾರೆ. ಆ ದೃಷ್ಟಿಯಲ್ಲೇನೆ ಸ್ತ್ರೀಯರ ಬಗ್ಗೆ ಬಹಳ ಎಚ್ಚರಿಕೆಯನ್ನು ಕೊಡುತ್ತಾರೆ. ಒಬ್ಬ ಕೆಟ್ಟ ಅಳಿಯ ಬಂದ್ರೆ ಎಷ್ಟು ಡೇಂಜರ್, ಕೆಟ್ಟ ಸೊಸೆ ಬಂದ್ರೆ ಡಬಲ್ ಡೇಂಜರ್ ಅಂತ ಹೇಳುತ್ತಾರೆ. ಕೆಟ್ಟ ಅಳಿಯ ಬಂದ್ರೆ ಮಗಳು ಹಾಳಾಗ್ತಾಳೆ, ಕೆಟ್ಟ ಸೊಸೆ ಬಂದ್ರೆ ಇವರಿಬ್ರು ಹೋಗಬೇಕಾಗ್ತದೆ, ಮನೆ ಬಿಟ್ಟು ಹೋಗಬೇಕಾಗುತ್ತಾಮೆ. ಆ ದೃಷ್ಟಿಯೊಳಗೆ ಶಾಸ್ತ್ರ ಹೇಳಿತು, ಹೆಂಗಸರ ಬಗ್ಗೆ ತುಂಬಾ ಹುಷಾರಾಗಿರಬೇಕು, ಅವರ ಪದವಿ ದೊಡ್ಡದಾದ್ರಿಂದಾನೆ ರಕ್ಷಣೆ ಜಾಸ್ತಿ ಮಾಡಬೇಕು ಅಂತ. ಪದವಿ ದೊಡ್ಡದಾದ್ರೆ ರಕ್ಷಣೆ ಜಾಸ್ತಿ ಮಾಡಬೇಕು, ಇದು ಶಾಸ್ತ್ರದ ವಿಶೇಷ ಹಿರಿಮೆ. ಅದನ್ನು ಜನ ಅಪಾರ್ಥ ಮಾಡ್ಕೊಂಡ್ಬಿಟ್ಟು ಅಗೌರವ ಮಾಡಿದ್ದಾರೆ ತಿಳ್ಕೊಂಡ್ರಷ್ಟೇ. ಮತ್ತೆ ಮಾತಾಡುತ್ತಾರೆ, ಸ್ವಾಮಿ ಹಾಗಿದ್ರೆ ಗಂಡ್ಮಕ್ಕಳು ಬೇಕು ಹೆಣ್ಮಕ್ಕಳು ಬೇಕು ತೀರ್ಮಾನ ಮಾಡಿ ಹೇಳಿ ಅಂತ ಕೇಳಿದ್ರೆ ಶಾಸ್ತ್ರ ಹೇಳಿತ್ತು ನಿಮಗೆ ಗಂಡ್ಮಕ್ಕಳಾದ್ರೂ ಪರವಾಗಿಲ್ಲ ಹೆಣ್ಮಕ್ಕಳಾದ್ರೂ ಪರವಾಗಿಲ್ಲ, ಒಳ್ಳೆ ಮಕ್ಕಳಾಗಬೇಕು ಅದು ಮುಖ್ಯ. ಅವರು ಯೋಗ್ಯರಾಗೋದಾದ್ರೆ ಹೆಣ್ಮಕ್ಕಳಾದ್ರೂ ಸರಿನೇ ಗಂಡ್ಮಕ್ಕಳಾದ್ರೂ ಸರಿನೇ, ಅಯೋಗ್ಯರಾಗೋದಾದ್ರೆ ಇಬ್ರು ಇಲ್ಲದವರೇ ಭಾರಿ ಕ್ಷೇಮ ಅಂತ ಹೇಳುತ್ತಾರೆ. ಯಾರು ಇರಬೇಕಾಗಿಲ್ಲ, ಜ್ಞಾನ ಪುತ್ರವ ಅಂತ ಜ್ಞಾನ ಎದ್ದು ಬಿಟ್ರೆ ಸಾಕ. ಮತ್ತೆ ತಾನೂ ಯೋಗ್ಯ, ಮಕ್ಕಳು ಯೋಗ್ಯರಾಗಿದ್ದಾರೆ, ಗಂಡ್ಮಕ್ಕಳು ಇದ್ದಾರೆ ಹೆಣ್ಮಕ್ಕಳು ಇದ್ದಾರೆ, ಒಳ್ಳೆ ಅಡಿಯಂದ್ರು ಒಳ್ಳೆ ಸೊಸೆಯಂದ್ರು ಎಲ್ಲ ಸೇರ್ಕೊಂಡು ಬಿಟ್ರೆ, ವಿಜಯದಾಸರು ಹೇಳ್ತಾರಲ್ಲ ಹೆಂಡಿರು ಮಕ್ಕಳು ಅಳಿಯ ಸೊಸೆ ಮೊಮ್ಮಕ್ಕಳು ಉಂಡುಟ್ಟು ದ್ವಿಜರ ಸಹ ಗಂಡು ಗಲಿ ಅಲಿಯುತ್ತಿರು ಚಿರಜೀವಿಯಾಗೆಲವು ಚಿನ್ನ ನೀನು ಪರಮ ಭಾಗವತರ ಪದಧೂಳಿ ಧರಿಸುತ್ತಲಿ ಚಿರಜೀವಿಯಾಗೆಲವು ಚಿನ್ನ ನೀನು. ಆಗ ಇನ್ನೂ ಸಾಧನೆ ಜೇಗವಾಗಿ ನಡೆಯುತ್ತೆ, ಯೋಚನೆ ಮಾಡೋ ಕಾರಣನೇ ಇಲ್ಲ. ಆದರೆ ಮೂಲತಃ ಜ್ಞಾನ ಮಾತ್ರ ಅತ್ಯಂತ ಕಡ್ಡಾಯವಾದದ್ದು, ಅದಕ್ಕೆ ವಿನಾಯಿತಿಯೇ ಇಲ್ಲ ಎಂಬುದನ್ನು ಒತ್ತಿ ಹೇಳುತ್ತಾರೆ. ಎಲ್ಲದಕ್ಕೂ ಪರಿಹಾರ ಉಂಟು, ಜ್ಞಾನಕ್ಕೆ ಮಾತ್ರ ಪರಿಹಾರ ಇಲ್ಲ. ಆದರೆ ಮನುಷ್ಯ ಎಲ್ಲದಕ್ಕೂ ಪ್ರಯತ್ನ ಪಡ್ತಾನೆ, ಜ್ಞಾನ ಒಂದಕ್ಕೆ ಮಾತ್ರ ಮುಂದಿನ ಜನ್ಮದಲ್ಲಿ ಖಂಡಿತ ಮಾಡ್ತೇವೆ, ಈ ಜನ್ಮದಲ್ಲಿ ಅಲ್ಲ ಮುಂದಿನ ಜನ್ಮದಲ್ಲಿ ಆದಷ್ಟು ಮಾಡೇ ಮಾಡ್ತೇವಂತೆ. ಇದು ಭಾರಿ ಲೇಟ್ ಆಗಿಬಿಡ್ತು ಅಂತ ಹೇಳಿ ಇನ್ನೂ ಮನೆ ಕಟ್ತಾನೆ ಇರ್ತಾನೆ, ಬಿಡೋದಿಲ್ಲ. ಮತ್ತೆ ಜ್ಞಾನಕ್ಕೆ ಲೇಟ್ ಆಗಿದೆ, ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರ್ ಯೋಚನೆ ಮಾಡ್ತಾ ಇರ್ತಾನೆ, ಆಗಲೇ ಬಾಡಿ ಕೊಟ್ಬಿಟ್ಟು ಭಾರಿ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡುತ್ತೆ. ಇದು ಮುಂದಿನ ಜನ್ಮಕ್ಕೆ, ಈ ಜನ್ಮದಲ್ಲೇ ಆಗಬೇಕು ಅದು ಅಂತ. ಇದು ಅರ್ಜೆಂಟು, ಅದು ನಿಧಾನ. ಇಷ್ಟು ಮಾಡಿದರೆ ನಾವು ಎಷ್ಟು ಸಾಧನೆ ಮಾಡಿದಾಗುತ್ತೆ. ಇನ್ನೂ ಮುಂದುವರಿಸಿ ಹೇಳುತ್ತಾರೆ, ನಚ್ಚ ಪ್ರಜಾಪತಿ ಕೃತಕೃತ್ಯನಾಗಿ ಬಿಡ್ತಾನೆ. ಆ ಹೊತ್ತಿಗೆ ಒಂದು ವಿಚಿತ್ರ ಕಥೆ ನಡೆದೋಯ್ತು. ಒಮ್ಮೆ ಆ ವಂಶವನ್ನೆಲ್ಲ ವರ್ಣನೆ ಮಾಡ್ತಾರೆ, ಅದೆಲ್ಲ ಹೇಳೋಕ್ಕೋದ್ರೆ ಭಾಗವತ ಮುಗಿಯೋದೇ ಇಲ್ಲ. ಎಷ್ಟು ವೇದವ್ಯಾಸರು ಬರೀತಾರೆ, ಪ್ರತಿಯೊಬ್ಬರಿಗೆ ಆದ ಮಕ್ಕಳ ಹೆಸರೆಲ್ಲ ಬರೀತಾರೆ, ಯಾರ್ಯಾರು ಯಾವ ಮಕ್ಕಳಾದ್ರು ಅಂತ ಹೇಳಿದ್ರು. ಅದಿತಿಯಿಂದ ದೇವತೆಗಳೆಲ್ಲ ಹುಟ್ಟಿ ಬರ್ತಾರೆ, ದಿತಿಯಿಂದ ದೈತ್ಯರೆಲ್ಲ ಹುಟ್ಟಿ ಬರ್ತಾರೆ, ಧನುವಿನಿಂದ ದಾನವರು ಬರ್ತಾರೆ, ಕದ್ರುವಿನಿಂದ ಸರ್ಪಾದಿಗಳೆಲ್ಲ ಬರ್ತಾ ಇದೆ. ಪ್ರತಿಯೊಂದು ವಿಶ್ವದ ಸೃಷ್ಟಿಗೆ ಅಚ್ಚ ಪ್ರಜಾಪತಿಗಳ ಕಾಣಿಕೆ ಭಾರಿ ದೊಡ್ಡದು. ಅದು ಪುತ್ರ ಸಂತತಿಯಾಗಿ ಬರಲಿಲ್ಲ, ದೌಹಿತ್ರ ಸಂತತಿಯಾಗಿ ಬಂತು ಎಂಬುದೇ ಭಾರಿ ವಿಶೇಷ. ಒಂದು ಸಲ ಇಂದ್ರದೇವರು ತುಂಬಿದ ಸಭೆಯಲ್ಲಿ ಕೂತಿರ್ತಾರೆ, ದೇವಲೋಕ ಎಲ್ಲಾ ಉಳಿದವರೆಲ್ಲ ಕೂತಿರ್ತಾರೆ, ಬೃಹಸ್ಪತಿ ಆಚಾರ್ಯ ಆಗಮಿಸ್ತಾ ಇದ್ದಾರೆ. ಅಲ್ಲಿಗೆ ಬರ್ತಾರೆ, ಇಂದ್ರದೇವರು ನೋಡ್ತಾರೆ. ಒಂದು ಕ್ಷಣ ಅವರಿಗೆ ಯೋಚನೆ ಬಂತಂತೆ, ಇವರು ಏನೇ ಇರಬಹುದು ನನ್ನ ಗುರುಗಳು ಹೌದು, ಆದರೆ ನನ್ನ ತಾರತಮ್ಯದ ನಾನೇ ದೊಡ್ಡವನು. ಅದು ನಿಜ, ಇಂದ್ರಕಾಮರು ಸಮ, ಆಮೇಲೆ ಬೃಹಸ್ಪತಿ ಆಚಾರ ಸ್ಥಾನ ಬರೋದು. ಆದ್ರಿಂದ ನಾನೇ ನೀವು ನಮಸ್ಕಾರ ಮಾಡಬೇಕಾಗಿಲ್ಲ, ಗೌರವ ಕೊಡಬೇಕಾಗಿಲ್ಲ, ತೀರ್ಮಾನ ಮಾಡಿಕೊಂಡು ಸುಮ್ಮನೆ ಎದ್ದುಬಿಟ್ರಂತೆ, ಮಾತು ಕೂಡ ಆಡಿಸಲಿಲ್ಲ. ಬೃಹಸ್ಪತಿ ಆಚಾರ್ಯ ನೋಡಿದ್ರು, ಪಾಪ ಅವ್ರ ಮನಸ್ಸಿಗೆ ಅನಿಸ್ತು, ತುಂಬಾ ಅನ್ಯಾಯ ಆಯ್ತು, ಅಗೌರವ ಆಯ್ತು ನನಗೆ. ಅವ್ರಿಗೆ ಗೊತ್ತು ಪಾಪ ತಾರತಮ್ಯದ್ರೆ ಅವರೇ ದೊಡ್ಡವರು ಅಂತ ಗೊತ್ತು, ಇಂದ್ರದೇವರೇ ದೊಡ್ಡವರು ಹೌದು, ಆದ್ರೆ ನನ್ನ ಸ್ಥಾನ ಗುರುಸ್ಥಾನ ಅಂತಿದೆಯಲ್ಲ, ಅದಕ್ಕೊಂದು ಗೌರವ ಕೊಡಬೇಕಾಗಿಲ್ಲ, ಕೊಡಬೇಕಾಗಿತ್ತಲ್ಲ. ಆಚಾರ್ಯ ಹೇಳ್ತಾರೆ, ಮರ್ಯಾದಾರ್ಥಂ ಚೇತಿ ಪೂಜ್ಯಾಹ ನತು ಯದ್ವತ್ ಪರೋ ಗುರು ಸ್ವಾವರಾಣಾಂ ಗುರುತ್ವಂಚ ಭವೇತ್ ಕಾರಣತಃ ಕ್ವಚಿತ್. ಮರ್ಯಾದಾರ್ಥಂ ಚೇತಿ ಪೂಜ್ಯಾಹ ನತು ಯದ್ವತ್ ಪರೋ ಗುರು, ಯಾವುದೋ ಕಾರಣಕ್ಕೆ ನಮಗಿಂತ ಚಿಕ್ಕವರಿಗೆ ಒಂದು ಗುರುತ್ವಾದಿಗಳು ಯಾವುದೋ ಕಾರಣಕ್ಕೆ ಬರಬಹುದು, ಆಗ ಅವರನ್ನು ಗೌರವಿಸಬೇಕೆ ಹೊರತು ಶಾಸ್ತ್ರ ಮರ್ಯಾದೆಗೋಸ್ಕರ ಗೌರವಿಸಬೇಕು, ಅವಮಾನ ಮಾಡಬಾರದು. ನಾವು ಗೌರವಿಸಿ ನನಗೆ ನಮಸ್ಕಾರ ಮಾಡಬೇಕಾಗಿಲ್ಲ, ಅವರು ಕೂಡಿ ಬಂದು ಕೂಡಿ ಅಂತ ಹೇಳಿ ಯಾಕೆ ಒಳ್ಳೆ ಮಾತಾಡಬಾರ್ದಾಗಿತ್ತು ಅಂತ ತುಂಬಾ ಮನಸ್ಸು ಬೇಜಾರು ಮಾಡ್ಕೊಂಡ್ಬಿಟ್ಟರಂತೆ. ಅಲ್ಲಿಂದ ಹೋಗಿಬಿಡ್ತಾರೆ, ಮನೆಗೆ ಹೊರಟೋಗ್ಬಿಡ್ತಾರೆ ವಾಪಸ್. ಇಂದ್ರದೇವರು ಆಮೇಲೆ ಯೋಚನೆ ಮಾಡಿದ್ರಂತೆ, ನಾ ಎಷ್ಟು ತಪ್ಪು ಮಾಡಿಬಿಟ್ಟೆ ಅಂತ ಅವರ ಜ್ಞಾನ ಬಂತು ಅಂತ. ತುಂಬಾ ತಪ್ಪು ಮಾಡಿಬಿಟ್ಟೆ, ಅವ್ರ ಪಾಪ ಗುರುಗಳು, ದೇವರೇ ನಮಗೆ ಗುರುಗಳನ್ನಾಗಿ ಕೊಟ್ಟಿದ್ದಾನೆ, ನಾನು ಅವರನ್ನು ಸರಿಯಾಗಿ ನೋಡಬೇಕಾಗಿತ್ತು, ತುಂಬಾ ತಪ್ಪು ಮಾಡಿದೆ ಅಂತ ಹೇಳಿ ಕ್ಷಮೆ ಕೇಳಕ್ಕೆ ಮನೆ ಹೋದ್ರಂತ. ಆಮೇಲೆ ಎಂಥ ಶಾಸ್ತ್ರ ಇದು, ಒಂದು ಗುರುಗಳಿಗೆ ಅವಮಾನವನ್ನು ಯಾವ ಕಾಲಕ್ಕೂ ಮಾಡಬಾರದು, ಅಕಸ್ಮಾತ್ ದೊಡ್ಡವರು ಕೂಡ ಚಿಕ್ಕವರಿಗೆ ಮಾಡಬಾರದು ಅಂತ ಇದು ಶಾಸ್ತ್ರ ಇತ್ತು. ಸಣ್ಣವರು ದೊಡ್ಡವರು ಮಾಡಬಾರದು ಎಂಬುದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಶಾಸ್ತ್ರ ಹೇಳುತ್ತದೆ, ಒಬ್ಬ ಯೋಗ್ಯನಾಗಿದ್ರೆ, ಅವರು ವೈಷ್ಣವನಾಗಿದ್ರೆ, ಭಗವದ್ಭಕ್ತನಾಗಿದ್ರೆ, ಅವನು ನಮಗಿಂತ ಚಿಕ್ಕವನಾಗಿದ್ರು ಕೂಡ ಅವಮಾನವನ್ನು ಮಾಡಬಾರದು ಅಂತ ಹೇಳುತ್ತಾನೆ. ಅಷ್ಟೇ ಅಲ್ಲ, ಗೌರವವನ್ನೇ ಕೊಡಬೇಕಂತೆ. ಮತ್ತೆ ಇದು ಶಾಸ್ತ್ರ ದೊಡ್ಡ ವಿಧಿ ಇದು. ಒಂದು ಆಚಾರ್ಯ ಹೇಳ್ತಾರೆ, ಅನುವ್ಯಾಖ್ಯಾನದಲ್ಲಿ ಆಚಾರ್ಯ ಬರೀತಾರೆ, ದೊಡ್ಡವರನ್ನು ಭಕ್ತಿಯಿಂದ ಆರಾಧಿಸಬೇಕು, ಸಮಾನ ಸ್ಕಂದನ ಪ್ರೀ ಸ್ನೇಹದಿಂದ ಕಾಣಬೇಕು, ಚಿಕ್ಕವರಲ್ಲಿ ವಾತ್ಸಲ್ಯವನ್ನು ತೋರಿಸಬೇಕು ಅಂತ ಶಾಸ್ತ್ರ ಹೇಳುತ್ತದೆ. ಚಿಕ್ಕವರಲ್ಲಿ ವಾತ್ಸಲ್ಯವನ್ನು ತೋರಿಸಬೇಕು. ಇವತ್ತು ಆ ಗುಣ ನಮ್ಮಲ್ಲಿ ಪೂರ್ತಿ ಹೋಗಿಬಿಟ್ಟಿದೆ, ಆದ್ರಿಂದಾಗಿನೇ ಸಮಾಜ ದೂರ ಆಗಿಬಿಡುತ್ತೆ. ಅವ ಚಿಕ್ಕವರಿಗೆ ಪ್ರೋತ್ಸಾಹ ಕೊಡಬೇಕು, ಹೌದಾ, ಒಳ್ಳೆ ಕೆಲಸ ಮಾಡಿ ಮಾಡಿ ಅಂತ ಹೇಳಬೇಕು. ಯಾಕೆ ನಾಳೆ ಸಮಾಜ ಮುಂದುವರೆ ಅವನು ಬೇಕಲ್ಲ. ಈಗ ಸಮಾನರಲ್ಲಿ ಪ್ರೀತಿ ಇರಬೇಕು, ದೊಡ್ಡವರಲ್ಲಿ ಭಕ್ತಿ ಇರಬೇಕು. ನಮ್ಮ ದೊಡ್ಡವರಲ್ಲಿ ದ್ವೇಷ, ಸಮಾನರಲ್ಲಿ ಅಸೂಯೆ, ಚಿಕ್ಕವರಲ್ಲಿ ಅಸಡ್ಡೆ. ಇನ್ನು ಶಾಸ್ತ್ರ ಉದ್ದಾರ ಆಗೋದು ಯಾವಾಗ ಈ ಮಧ್ಯೆ ಅಂದ್ರೆ, ಶಾಸ್ತ್ರ ಉದ್ದಾರದ ಹಾದಿಯನ್ನು ಅನುವ್ಯಾಖ್ಯಾನದಲ್ಲಿ ಆಚಾರ್ಯರ ಮಾತುಗಳೇ ನಾವು ಕಂಡಾಗ, ಮಧ್ವಾಚಾರ್ಯರು ನಿತ್ಯ ಜೀವನಕ್ಕೆ ಕೊಟ್ಟ ಕಾಣಿಕೆ ಬಹಳ ದೊಡ್ಡ ಕಾಣಿಕೆ. ಪ್ರತಿನಿತ್ಯದಲ್ಲೂ ಕೂಡ ದೇವ್ರ ಪೂಜೆ ಮಾಡ್ತಾ ಇರ್ತಾನೆ, ದೊಡ್ಡವರು ಬರ್ತಾರೆ, ಎದ್ದೋಗಿ ನಮಸ್ಕಾರ ಮಾಡಿ ಕರ್ಕೊಂಡ್ಬರ್ಬೇಕು, ಸಮಾನಸ್ಕಂದರು ಬರ್ತಾರೆ, ಅವರನ್ನು ಕರೆದು ಬನ್ನಿ ಬನ್ನಿ ಅಂತ ಕೂರಿಸ್ಬೇಕು. ಚಿಕ್ಕವರೇ ಬರ್ತಾರೆ, ಅಲ್ಲೇ ಕೂತು ಎದ್ದು ಹೋಗಬೇಕಾಗಿಲ್ಲ, ಅಲ್ಲೇ ಕೂತು ಮಾತಾಡಿಸ್ಬಿಟ್ರೆ ಮುಗಿದು, ಒಳಗೆ ದೇವರಿರ್ತಾನೆ. ಇದನ್ನು ಆ ಕಡೆ ಚಿರಿ ಕೂಡ ನೋಡೋದಿಲ್ಲ, ಮನಸ್ಸೆಲ್ಲೋ ಇರುತ್ತೆ, ಆ ವಿಚಾರ ಬೇರೆ, ಮನಸ್ಸೆಲ್ಲ ಯಾವುದೋ ಕ್ಲಬ್ಲ್ಲೂ ಸುತ್ತ ಇರುತ್ತೆ ಪಾಪ. ಇಲ್ಲಿ ಮಾತ್ರ ಭಾರಿ ಮಡಿ ಕೂತಿರ್ತಾರೆ, ನೋಡಿದ್ರೆ ನಾನು ಮಾತಾಡಿಸ್ಬಾರ್ದು ಯಾರನ್ನೂ ಕೂಡ, ಯಾರು ಹೇಳಿದ್ರೆ ಇದೆಲ್ಲ ಕೂಡ ಮುಂದೆ ಕಥೆ ಬರುತ್ತೆ. ಸ್ವಲ್ಪ ಸಣ್ಣವರಿಗೆ ಮಾಡೋ ಅವಮಾನ ಕೂಡ ಬಂಧಕವಾಗುತ್ತೆ. ಆಚಾರ್ಯ ಹೇಳ್ತಾರೆ, ಅಹಲ್ಯಾದೇವಿಗೆ ನನ್ನಿಂದ ಸ್ವಲ್ಪ ಕೆಟ್ಟದಾಯ್ತಲ್ಲ ಅಂತ ಇಂದ್ರದೇವರು ಯೋಚನೆ ಮಾಡಿಬಿಟ್ಟು ಸುರೇಶ ಕಾಂಕ್ಷಯ ಅಂತ ನಿರ್ಣಯದ ಮಾತು. ಆದರೆ ಅವ್ರಿಗೆ ಎಷ್ಟು ಬರೀತಾರೆ ಅದಕ್ಕೆ, ವಿಷ್ಣು ಭಕ್ತರಿಗೆ ಯೋಗ್ಯರಿಗೆ ನಮಗಿಂತ ಚಿಕ್ಕವರಾಗಿದ್ದರೂ ಕೂಡ ಅನ್ಯಾಯವಾಗಬಾರದು, ಆದರೆ ದೇವರು ಸಂತೋಷ ಪಡೋದಿಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಇಂದ್ರದೇವರು ಬಂದ್ರಂತೆ, ಬಂದು ಕೇಳ್ತಾರೆ, ನೋಡಿ ಬೃಹಸ್ಪತಿ ಆಚಾರ್ಯರೇ, ನನ್ನ ಕ್ಷಮಿಸಿ ಬನ್ನಿ ಅಂತ ಕರಲಿಕ್ಕೆ ಅಂತ ಬರಲಿಕ್ಕೆ ಅಂತ ಕರಲಿಕ್ಕೆ ಬಂದರೆ ಅವ್ರ ಕಣ್ಣಿಗೆ ಕಾಣೋದಿಲ್ಲ ಮನೆಯೊಳಗಿದ್ರೆ, ಅವರಿಗೆ ಬೇಜಾರಾಗಿಬಿಟ್ಟಿದೆ, ಕಂಡ್ರೆ ಕ್ಷಮೆ ಕೇಳ್ತಾರೆ, ಕೇಳಿದ್ರೆ ಹೋಗ್ಬೇಕಾಗತ್ತೆ, ನನಗೆ ಆ ಮನಸ್ಸಿಲ್ಲ ಈಗ ಸದ್ಯಕ್ಕೆ, ಈ ಮೂಡ್ ಸರಿ ಇಲ್ಲ ಅಂತಾರಲ್ಲ, ಮೂಡ್ ಸರಿ ಇಲ್ಲ ನನಗೀಗ, ಅದು ಕಂಡಿವೆಲ್ಲ ಮಾತೇ ಕಾಣಬೇಕು ಅಂತ ಭಯ ಆಗಿಬಿಟ್ಟಿರುತ್ತೆ, ಕಂಡೇ ಇಲ್ಲ ಅಂತ. ಹುಡುಕ್ತಾರೆ, ಸಿಗೋದೇ ಇಲ್ಲ. ಅವರು ನೋಡಿದ್ರ ಸಣ್ಣವ್ರು ಹುಡುಕ್ಲಿಕ್ಕಾಗಲಿಲ್ಲ, ಇನ್ನು ದೊಡ್ಡ ದೇವರೇ ಸಿಗ್ತಾ ನಮಗೆ ಯೋಚನೆ ಮಾಡಿ. ಒಂದು ತಪ್ಪು ಮಾಡಿದಾಗ ಸಣ್ಣವರೇ ನಮಗೆ ಕಣ್ಣಿಗೆ ಕಾಣಲಿಲ್ಲ, ಇಂದ್ರದೇವರಿಗೆ ಸರ್ವೋತ್ತಮನಾದ ಪರಮಾತ್ಮ ಹೋದಲ್ಲಿ ಬಂದಲ್ಲಿ ಕಾಣ್ತಾ ಇರ್ತಾನ, ಸಾಧ್ಯವೇ ಇಲ್ಲ, ವಿಶೇಷ ಶ್ರಮ ಪಡಬೇಕು ಅದಕ್ಕೆ. ಹೋಗ್ತಾರೆ, ದೈತ್ಯರಿಗೆ ಗೊತ್ತಾಯ್ತಂತೆ, ಓಹೋ ಇಂದ್ರಾದಿ ದೇವತೆಗಳಿಗೆ ಗುರುಗಳೇ ಇಲ್ಲ, ಯುದ್ಧಕ್ಕೆ ಬಂದೇ ಬಿಟ್ರಂತ ಅವರೆಲ್ಲ ಕೂಡ. ನೋಡಿ, ಗುರುಗಳೇ ಇಲ್ಲದೆ ಹೋದರೆ ದೈತ್ಯ ಶಕ್ತಿಗಳು ಆಕ್ರಮಣ ಮಾಡುತ್ತೆ ಅಂತ ಅರ್ಥ. ಗುರುಗಳು ಯಾರಿಗೆ ಇಲ್ಲ ಅವರ ಕಾಮಕ್ರೋಧಾದಿ ದೈತ್ಯ ಶಕ್ತಿಗಳಿಗೆ ವಶರಾಗಿ ಬಿಡುತ್ತಾರೆ. ಯಾವ ಕಾಲಕ್ಕೂ ಗುರುಗಳಿಲ್ಲದ ಜೀವನ ಇರಲೇಬಾರದು. ನಿಮ್ಮ ಗುರುಗಳು ಯಾರು ಅಂತ ಕೇಳಿದ್ರೆ ತಕ್ಷಣ ಹೇಳಾಗಿರಬೇಕು, ನಾವೇ ಗುರುಗಳ, ಯಾರು ಗುರುಗಳಿಲ್ಲ, ನಾವೇ ಗುರುಗಳು ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ ಪಾಪ ಕೆಲವರು. ಮತ್ತೆ ಗುರುಗಳು ನಮಗೆ ಯಾರೀ ಗುರುಗಳು, ನಾವೇ ದೇವರು, ಇನ್ನೊಂದು ಗುಂಪದು ಬಂದು ನಾವೇ ದೇವರು, ಗುರುಗಳೇ ಆಗ್ಬೇಕು ನಮಗೆ, ತಪ್ಪದು ಬಂದು. ಎಷ್ಟೋ ಜನ ಫ್ಯಾಮಿಲಿ ಡಾಕ್ಟರ್ಸ್ ಅಂತ ಹೇಳ್ತಾರೆ, ಈಸ್ ಮೈ ಫ್ಯಾಮಿಲಿ ಡಾಕ್ಟರ್, ಅಂದ್ರೆ ರೋಗ ಪೂರ್ತಿ ಇದೆ ಅವ್ರ ಮನೆಯವರಿಗೆ ಅಂತ ಅರ್ಥ, ಮನೆಯವರೆಲ್ಲ ರೋಗಿಗಳು ಅಂತ ಅರ್ಥ. ಆದ್ರೆ ಫ್ಯಾಮಿಲಿ ಗುರು ಅಂತಿಲ್ಲ ಇವರಿಗೆ, ಕುಲಗುರುಗಳು ಅಂತಿಲ್ಲೇ ಇಲ್ಲ. ಕುಲಗುರುಗಳಿದ್ರೆ ಭವರೋಗ ಪರಿಹಾರ, ಇವರಿದ್ರೆ ಬರೀ ಈ ರೋಗ ಪರಿಹಾರ ಅಷ್ಟೇ. ಅದಕ್ಕೆ ಶಾಸ್ತ್ರ ನಮ್ಮ ಗುರುಗಳು ಇಂಥವ್ರು ಅಂತ ಹೇಳ್ಕೊಳ್ಳೇಬೇಕು, ಆ ರೀತಿ ಬದುಕಬೇಕು. ಗುರುಗಳು ಯಾರಾಗ್ತಾರೆ? ಗುರುಮಂತ್ರ ಹೇಳ್ಕೊಟ್ರೆ ಗುರುಗಳಾಗ್ತಾರೆ, ಶಾಸ್ತ್ರೋಪದೇಶ ಮಾಡಿದ್ರೆ ಗುರುಗಳಾಗ್ತಾರೆ, ಸೋತ್ತಮ ಗುರುಮಸ್ತೋಕ್ತಾಹ, ಇದೆಲ್ಲ ರೀತಿಯಲ್ಲಿ ಶಾಸ್ತ್ರವನ್ನು ಕಲಿಯಲಿಕ್ಕೆ ಭಾಗ ಬೇಕು. ಇಂದ್ರದೇವರು ಆ ಸಮಯದೊಳಗೆ ಏನ್ ಮಾಡೋರೀಗ, ಅವರಿಗೆ ಗೊತ್ತು ಗುರುಗಳಿಲ್ಲದೆ ಯುದ್ಧಕ್ಕೆ ಹೋದ್ರೆ ಸೋತೇ ಬಿಡ್ತೇವೆ ಅಂತ ಗೊತ್ತವರಿಗೆ. ಕಷ್ಟ ಬ್ರಹ್ಮದೇವರ ಹತ್ರ ಹೋಗ್ತಾರೆ, ಬ್ರಹ್ಮದೇವರೇ ನಾವೇನು ಮಾಡಬೇಕೀಗ, ಈ ಪರಿಸ್ಥಿತಿ ಬಂದಿದೆ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ನೀವು ತಪ್ಪು ಮಾಡಿದ್ದೀರಿ, ಬೃಹಸ್ಪತ್ಯಾಚಾರ್ಯರ ಮನಸ್ಸಿಗೆ ಖೇದ ಮಾಡಬಾರದಾಗಿತ್ತು ಅಂತ ಹೇಳಿಬಿಡ್ತಾರೆ. ಇದು ಶಾಸ್ತ್ರಾರ್ಥ ಇದೆ, ಎಲ್ಲೋ ತಪ್ಪು ಮಾಡಿ ಎಲ್ಲೋ ಸರಿ ಮಾಡ್ಕೊಳ್ಳೋದು ಬರೋದಿಲ್ಲ, ಇವತ್ತೇನು ಮಾಡ್ತಾರೆ ಅಂತ ಕೆಲವರು, ಹೋಗ್ಲಿ ಬಿಡಿ ಅಲ್ಲಿ ಆಯ್ತಲ್ಲ, ನಾವೇ ದೇವಳಿ ಕಾಪಾಡ್ತೇವೆ, ತಪ್ಪದು ಒಂದು. ನೀವು ಗುರುಗಳಿಗೆ ತಪ್ಪು ಮಾಡಿದ್ದೀರಿ, ತಪ್ಪು ಮಾಡಬಾರ್ದಾಗಿತ್ತು, ಈಗ ಅವರು ಬರ್ತಾರೆ ಒಳ್ಳೇದಾಗೇ ಆಗುತ್ತೆ, ಸದ್ಯಕ್ಕೆ ಅವರು ಬರೋದಿಲ್ಲ, ಅದಕ್ಕೆ ನೀವು ಹೆಸರಿಗಂತ ಒಬ್ಬ ಗುರುಗಳು ಇರಲೇಬೇಕು, ಆದ್ದರಿಂದ ಸದ್ಯಕ್ಕೆ ಒಬ್ಬರು ಗುರುಗಳು ಮಾಡಿಕೊಳ್ಳಿ ಅಂತ ಹೇಳ್ತಾರೆ. ಆ ಪೋಸ್ಟ್ ಖಾಲಿ ಇರಬಾರ್ದು, ಯಾರೊಬ್ರು ಕೂಡಬೇಕು ಅದರೊಳಗೆ, ಈಗ ಅದಕ್ಕೆ ಒಬ್ಬರನ್ನು ಗುರುಗಳನ್ನು ಮಾಡಿಕೊಳ್ಳಿ ಅಂತ. ಯಾರನ್ನು ಮಾಡ್ಕೊಳ್ಳೋದು ಈ ಮಧ್ಯೆ? ಅದನ್ನು ಅವರು ಬ್ರಹ್ಮದೇವರೇ ಹೇಳಬೇಕು, ಸ್ವಾಮಿ ನೀವು ಹೇಳಿ ಅಂದ್ರೆ. ತೊಷ್ಟುವಿನ ಮಗ ವಿಶ್ವರೂಪಾಚಾರ್ಯರು ಅಂತಿದ್ದಾರೆ, ಅವರ ಹತ್ರ ಹೋಗಿ ಅವರನ್ನು ಮಾಡಿಕೊಳ್ಳಿ ಒಳ್ಳೇದಾಗುತ್ತೆ ಅಂದ್ರೆ. ಒಂದು ಪ್ರಶ್ನೆ, ಆಗ ಅವ್ರನ್ನ ಯಾಕೆ ಮಾಡ್ಕೋಬೇಕು? ಇನ್ನೊಂದು ಸಮಸ್ಯೆ, ವಿಶ್ವರೂಪಾಚಾರ್ಯ ಯಾಕೆ ಮಾಡ್ಕೋಬೇಕು ಅಂತ ಕೇಳಿದರೆ, ಅವರಿಗೆ ನಾರಾಯಣ ಕವಚ ಮಂತ್ರ ಗೊತ್ತಿದೆ, ಅದಕ್ಕೆ ಅವರು ಗುರುಗಳಲ್ಲಿ ಅರ್ಹರಾಗಿದ್ದಾರೆ ಅಂತ ಹೇಳಿದ್ದಾರೆ. ಮತ್ತೆ ನಾರಾಯಣ ಕವಚ ಮಂತ್ರ ಗೊತ್ತಿಲ್ಲದೆ ಹೋದರೆ ಗುರುತ್ವ ಬರೋದಿಲ್ಲ ಅಂತ ಅರ್ಥ. ನಾರಾಯಣ ಕವಚ ಮಂತ್ರ ಏನು ಅದೇ ಅಂತ ಕೇಳೋರಿಗೆ ಗುರುತ್ವ ಹೇಗೆ ಬರಬೇಕು ಯೋಚನೆ ಮಾಡಿ. ಬ್ರಹ್ಮಪುರಾಣದಲ್ಲಿ ಹೇಳ್ತಾರೆ, ಅವೈಷ್ಣವೋಪದಿಷ್ಟೇನ ಮಂತ್ರೇಣ ನ ಪರಾಗತಿ, ವೈಷ್ಣವನಲ್ಲದೆ ಅವನು ಮಾಡಿದ ಮಂತ್ರೋಪದೇಶ ಕೆಲಸಕ್ಕೆ ಬರೋದಿಲ್ಲ. ವೈಷ್ಣವನಾಗಲೇಬೇಕು, ಹರಿಭಕ್ತನಾಗಲೇಬೇಕು, ಭಗವದ್ಭಕ್ತನಾಗಲೇಬೇಕು. ವಿಶ್ವರೂಪಾಚಾರ್ಯರಿಗೆ ನಾರಾಯಣ ಕವಚ ಮಂತ್ರ ಗೊತ್ತಿದೆ, ಅವರನ್ನು ಮಾಡಿಕೊಳ್ಳಿ ಅಂದ್ರೆ ತಕ್ಷಣ ಅವ್ರು ಹೊರಡುತ್ತಾರೆ. ಅಂದ್ರೆ ಟೆಂಪರರಿ ಗುರುಗಳು ಮಾಡ್ಕೋಬೇಕಾದ್ರೂ ಕೂಡ ಅವ್ರ ಯೋಗ್ಯತೆ ಇರಲೇಬೇಕು. ಈ ಮಧ್ಯೆ ಟೆಂಪರರಿ ಅಪಾಯಿಂಟ್ಮೆಂಟ್ ಅಂತ ಹೇಳಿ ನಾನು ಎಲಿಜಿಬಿಲಿಟಿ ಇಲ್ಲದವ್ರು ಅಪಾಯಿಂಟ್ ಮಾಡ್ಕೊಳಕಾಗೋದಿಲ್ಲ, ಅದಕ್ಕೆ ಅರ್ಹತೆ ಬೇಕೇ ಬೇಕು ಅವರಿಗೆ. ಅವರ ಹತ್ರ ಹೋದ್ರಂತೆ ಅವ್ರ ಮಾತ್ರ ಒಪ್ಕೊಳ್ಳಿಲ್ವಂತೆ, ಓ ಹಾಗೆಲ್ಲ ಬರೋದಿಲ್ಲ ಅಂದ್ಬಿಡ್ತಾರೆ, ಇವತ್ತು ಗುರುಗಳಲ್ಲಿ ಹೋದ್ರೆ ಕಾಂಪಿಟೇಷನ್ ನಾನಾಗ್ತೇನೆ ಅಂತ ಹೇಳಿಬಿಟ್ಟು ಕ್ಯೂ ಇರುತ್ತೆ. ಅವ್ರು ಒಪ್ಕೊಳ್ಳಿಲ್ವಂತೆ, ಯಾಕೆ ಗೊತ್ತಾ? ಗುರುದಲ್ಲಿ ಗೌರವ ಎಷ್ಟಿದೆಯೋ ಗುರುಗಳಾಗೋದ್ರಲ್ಲಿ ರಿಸ್ಕ್ ಅಷ್ಟೇ ಇದೆ ಅಂತ ಹೇಳ್ತಾರೆ. ಕಂಡವರು ಶಿಷ್ಯರು ಅಂತ ಒಪ್ಕೊಂಡು ಬಿಟ್ರೆ ಆ ಶಿಷ್ಯ ತಪ್ಪು ಮಾಡಿದರೆ ಆ ಪಾಪ ಗುರುಗಳು ಬಡ್ಕೊಳ್ಳುತ್ತದೆ, ಶಿಷ್ಯಕೃತವಾದ ಪಾಪ ಗುರುಗಳಿಗೆ ಬರುತ್ತೆ ಅಂತ ಶಾಸ್ತ್ರ. ಮಕ್ಕಳ ಪಾಪ ತಂದೆ ತಾಯಿಗಳಿಗೆ, ಶಿಷ್ಯರ ಪಾಪ ಗುರುಗಳಿಗೆ, ಪ್ರಜೆಗಳ ಪಾಪ ರಾಜನಿಗೆ, ಹೆಂಡತಿಯ ಪಾಪ ಗಂಡನಿಗೆ, ಈ ಪಾಪಗಳೆಲ್ಲ ಶಿಫ್ಟ್ ಆಗೋದಿದೆಯಂತೆ. ಆ ಹಿಂದೆ ಹೆಚ್ಚು ಹೇಳ್ಬಿಟ್ರೆ ಎಲ್ಲ ಪಾಪ ಶಿಫ್ಟ್ ಮಾಡಿಬಿಡ್ತಾರೆ. ಆಮೇಲೆ ಹೆಂಡತಿಯ ಪಾಪ ಗಂಡಗೆ ನೀವು ಮಾಡಿ ನಿಮಗೆ ಪಾಪ ಅಂತ ನೋಡಿದ್ರ ಆಗಲ್ಲ, ಅದು ಯಾವ ಕಾರಣಕ್ಕೆ ಬಂದು ಹೇಳ್ತಾರೆ. ಅಂತೂ ಜವಾಬ್ದಾರಿ ಇದೆ ಅದರೊಳಗೆ, ಆದಷ್ಟು ನಾನಾಗೋದಿಲ್ಲ ಅಂದ್ಬಿಟ್ರೆ ಆ ಜವಾಬ್ದಾರಿ ತಪ್ಪಿ ನಡ್ಕೊಂಡ್ರೆ ಅರ್ಚಕತ್ವ, ಪೌರೋಹಿತ್ಯ, ಮಠಾಪತ್ಯ ಇವೆಲ್ಲ ಕೂಡ ನಾಯಿ ಜನ್ಮಕ್ಕೆ ಕಾರಣ ಆಗುತ್ತೆ ಅಂತ ಶಾಸ್ತ್ರ ಉಂಟು. ನಾಯಿ ಜನ್ಮಕ್ಕೆ ಕಾರಣ ಆಗುತ್ತೆ, ಅದಕ್ಕೆ ನಾನು ಬರೋದಿಲ್ಲ ಅಂದ್ಬಿಟ್ಟಿರುತ್ತೆ ಮೊದಲಿಗೆ. ಆಮೇಲೆ ಅಂದ್ರಂತೆ ಇಲ್ಲ ಬರ್ತೇನೆ, ನಿಮ್ಮಂಥವ್ರ ಕರವಾಗಿಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ, ಬರ್ತೇನೆ ಅಂತ ಒಪ್ಕೊಂಡ್ಬಿಟ್ರೆ ನೀವೆಲ್ಲ ತುಂಬಾ ಸಾತ್ವಿಕರಿದ್ದೀರಿ. ಉತ್ತರ ಅದೇ, ಈಗ ಕಂಡು ಕಂಡಲ್ಲಿ ಪೌರೋಹಿತ್ಯ ಮಾಡಿಸಬಾರದು, ಕಂಡು ಕಂಡಲ್ಲಿ ಪೂರ್ವೃತ್ತ ಹೋಗಿಸಬಾರದು, ಕಂಡು ಕಂಡಲ್ಲಿ ಪಾಠ ಹೇಳಿಕೊಡಬಾರದು, ಅದು ವಿಧಿ ಅದು ಒಂದು ಅಂತ ನಾವು ಭಾರಿ ಎಚ್ಚರಿಕೆ ವಹಿಸಿ ಪಾಠ ಹೇಳಿಕೊಡದೆ ಹೋಗಿಬಿಟ್ರೆ ಪೂರ್ವೃತ್ತನೇ ಬಿಟ್ಟುಬಿಟ್ರೆ ಆಗಲ್ಲ. ಮಾಡಿ ಯೋಗ್ಯರದ್ದು ನಿಶ್ಚಯ ಮಾಡಿಕೊಂಡು ಮಾಡಿ ಹೊರತು ಹಾಗೆ ಮಾಡಬಾರದು ಅಂತ. ಪುರೋಹಿತರು ಬಯಲಕ್ಕೆ ಮಾತಾಡಲು ಇಲ್ಲ, ಅವರು ಹುಷಾರಾಗಿ ಮಾಡಿಸಿ ಅಂತ ಹೇಳಿದ್ದಾನೆ. ಇವತ್ತು ತುಂಬಾ ಜನ ಗೊತ್ತಿಲ್ಲ, ನಮ್ಮಲ್ಲಿ ಹೋಗ ಮಾಡ್ತೀವಿ, ಹೋಗಿ ಬರ್ತೀರಿ, ಡೇಟ್ ಲಿಸ್ಟ್ ಕೊಟ್ಬಿಡ್ತಾರೆ ಅಷ್ಟೇ, ಏನೇನ್ ಬೇಕು ದೊಡ್ಡ ಲಿಸ್ಟ್ ಇರುತ್ತೆ ಕೊಟ್ಟು ಬಿಡ್ತಾರೆ. ಆ ಲಿಸ್ಟ್ ಕೊಡು ಬಂದು ಕೇಳಬೇಕು, ಏಕಾಶಿಪಾಸ ಮಾಡ್ತೀರಾ, ಸಂಧ್ಯಾವಂದೆ ಮಾಡ್ತೀರಾ ಸರಿಯಾಗಿ, ದೇರ್ಪೂಜೆ ಮಾಡ್ತೀರಾ, ಹಾಗೆ ಇಲ್ಲದೆ ಬರೋದಿಲ್ಲ ಹೋಗಿ. ಅಷ್ಟು ಕೊಡ್ರಿ, ಎಷ್ಟು ಕೊಟ್ಟರು ಬೇಕಾಗಿಲ್ಲ ಸ್ವಾಮಿ, ಈ ದುಡ್ಡು ಕೊಡ್ತೀರಿ ಜೊತೆ ಪಾಪನೂ ಕೊಡ್ತೀರಲ್ಲ ಅಂತವ್ ನಾವೇನ್ ಮಾಡಬೇಕಾಗಿದ್ರೆ, ಬರೀ ದುಡ್ಡು ಕೊಡೋದಿಲ್ಲ ಪಾಪದ ಮೂಟೇನೆ ಕೊಡ್ತಾವ್ರ ಆಮೆ, ಅವಾಗೆಲ್ಲ ಬೇಕಿಲ್ಲ. ಮತ್ತೇನ್ ಮಾಡ್ಬೇಕೀಗ, ಇನ್ಮೇಲೆ ಬೇಕಾಸ್ತಿ ಮಾಡಿ, ಇನ್ಮೇಲೆ ಸಂಧ್ಯಾವಂದೆ ಮಾಡಿ, ಇಂದು ಈ ವರ್ಷ ಸೋಮಾನ ಬೇಡ, ಈ ವರ್ಷ ಪೂರ್ತಿ ಮಾಡಿ ಮುಂದ್ ವರ್ಷ ಬಂದೇ ಮಾಡ್ತೇನೆ ಅಂತ ಹೇಳಿದ್ರು. ಇವ್ರು ಎಲ್ಲಿ ಹೋಗ್ತಾರಂತ ಭಯ, ಅವತ್ತೇ ಮಾಡಿಸ್ಬಿಡ್ತಾರೆ ತಕ್ಷಣ, ಅರ್ಲಿಯಸ್ಟ್ ಮೂರ್ತೈಟ್ ಮಾಡಿಸ್ಬಿಡ್ತಾರೆ. ಇದರಿಂದ ಅವರಿಗೂ ಸಿದ್ಧಿ ಇಲ್ಲ, ಮಾಡ್ಕೊಂಡವ್ರಿಗೂ ಸಿದ್ಧಿ ಇಲ್ಲ. ಅದು ಬುದ್ಧಿ ಬರಬೇಕು, ಯಾವ್ದೋ ಕಾರಣಕ್ಕೆ ಮಾಡಿಸೋದಲ್ಲ. ಅವ್ರಿಗೆ ಒಳ್ಳೆಯವರಾಗಿಲ್ಲ, ಈಗ ಸರಿ ಒಳ್ಳೆಯವನ್ನು ಮಾಡಿ, ಈ ಮಧ್ಯೆ ಬೈಟ್ ಕಳಿಸ್ಬಿಡ್ತಾರೆ, ಅದು ತಪ್ಪು. ಮತ್ತೆ ಹೋಗಯ್ಯ ಮಾಡಿಸೋದಿಲ್ಲ, ಹಾಗೆ ಮಾಡಬಾರದು, ಮಾಡಿಸ್ಬೇಕು ಅಂತಿದ್ರೆ ನೀವು ಹೀಗಿರಬೇಕು. ನಾನು ನಿಮ್ಮನೆ ಬರಬೇಕು ಅಂತಿದ್ರೆ ಏಕಾದಶಿ ಉಪವಾಸ ಮಾಡಲೇಬೇಕು ನೀವು. ಮತ್ತೆ ಹೋಗದ ಕಾಲಕ್ಕೆ ಉಪವಾಸನೇ ಇರಬೇಕು. ಯಾರು ಪಾಪ ಉಪವಾಸ ಬಂದ್ರೆ ಅವ್ರು ತಿಂಡಿ ಕಾಸು ಉಯಿಸ್ಬಿಟ್ಟಿರ್ತಾನೆ, ಪಾಪ ಆಗಲಿ ಅವ್ರು ಉಯಿಸ್ಬಿಟ್ಟು ಕೂತಿರ್ತಾರೆ. ಯಾರೋ ಒಬ್ರು ಹೇಳಿದ್ರು, ಮಾಡೋನಲ್ಲ ಮಾಡ್ತಾ ಆಚಾರ್ಯರು ಪಾಪ ಪಾಪರು ಮಾಡಿಸ್ತಾ ಇದ್ದಾರೆ, ಎಡಗೈಲಿ ಕಾಫಿ ಲೋಟ ಅಂತೆ ಸ್ವಾಹ ಅಂತ ಈ ಕಡೆ ಕುಡ್ಕೊತ ಕುಡಿದ ಹೇಳ್ತಿದ್ದಾರೆ. ಕುಡಿದು ಬಂದು ಕೂಡ ಅಲ್ಲ, ಏನು ಸಾಯ್ಬೇಕು ಇದರಿಂದ ಯಾವ ದೇವತೆಗಳು ಸ್ವೀಕಾರ ಮಾಡ್ತಾರೆ ಯೋಚನೆ ಮಾಡಿ. ಇವೆಲ್ಲ ತಮಾಷೆ ಹೇಳೋದ್ರಲ್ಲಿ ಕಣ್ಣಾರೆ ಕಂಡ ವಿಚಾರ ಹೇಳ್ತಾರೆ ಇವೆಲ್ಲ ಕೂಡ. ಆದ್ರಿಂದ ಇವತ್ತು ಹೋಮ ಹವನಗಳೆಲ್ಲ ಮಾಕ್ ಅಂತಾರೆ, ಮಾಕರಿ. ಕರ್ಕೊಂಡು ಹೋಗ್ಬೇಕು ಯಾರು ಬರುತ್ತ, ಸ್ವಲ್ಪ ತಡ ಆಗ್ತಿತ್ತು. ಎದುರಿಗೆ ಒಂದು ಹೋಟೆಲ್ ಸೀದಾ ಅಲ್ಲಿ ಹೋಗ್ತಿದ್ದ, ಅದೇ ಅಡ್ರೆಸ್ ಅಲ್ಲೇ. ಮತ್ತೆ ಹೋಗ್ಬಿಟ್ಟು ಕಾಫಿ ಕುಡಿತಿದ್ದ, ಇಲ್ಲೂ ಬರ್ತಿದ್ದಿಲ್ಲ, ಒಂದು ಸಿಗರೇಟ್ ಸೇರ್ತಿದ್ದ, ಅಕ್ಕತಿ ಬರ್ತಿದ್ರು, ಅದು ಬಿಸಾಕೊಂಡು ಸರ ಕೂತ ಸ್ಕೂಟರ್ ಹೊರಟು ಬಿಡೋದು. ಏನ್ ಹೋಮ ಏನ್ ಅವರು ಕರ್ಕೊಂಡು ಹೋಗಿ ಜನ ಹೇಗೆ ಹೋಗ್ತಿದ್ರು, ಇದೇ ಆಶ್ಚರ್ಯ. ಕರ್ಕೊಂಡು ಹೋಗೋರು ಕೂಡ ಆಚಾರ ಅಂತ ಕರ್ಕೊಂಡು ಹೋಗ್ತಾರ, ಎಷ್ಟು ಪಾತ್ರಗಳಿರಬೇಕು ಯೋಚನೆ ಮಾಡಿ. ಇದು ಸಿದ್ಧಿ ಬರೋದಿಲ್ಲ. ಈ ಪೌರೋಹಿತ್ಯದ ಬಗ್ಗೆ ಮಾತು ಅರ್ಥ ಮಾಡಿಕೊಂಡ್ರೆ, ಪೌರೋಹಿತ್ಯ ತುಂಬಾ ಅಪೂರ್ವವಾದ ಗುರುತ್ವ ತಂದುಕೊಡತಕ್ಕಂಥ ವ್ಯಾಪಾರ. ಹಿಂದಿನ ಕಾಲಕ್ಕೆ ಗುರುಭೂತರ ಕುಲಗುರುಗಳು ಅಂತ ಅವರ ಹೆಸರು, ಅಂತ ಮಹಾನುಭಾವ. ಆದ್ರೆ ಬರ್ತಾ 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 ಏನಾಯ್ತು, ಅವ್ರ ಆಳುಗಳಾಗ ಆಗಿಬಿಡ್ತಾರೆ ಬರ್ತಾ ಬರ್ತಾ. ಅದಾಗಲೇ ಇರಬೇಕಾದ್ರೆ ವಿಶ್ವರೂಪಾಚಾರ್ಯರ ಮಾತುಗಳು ಬಹಳ ಅಪೂರ್ವ. ಒಪ್ಪಿಕೊಂಡ್ರದು ಇಂದ್ರದೇವರು ಕರೆದ್ರೆ, ಸ್ವಾಮಿ ನನ್ನ ಗುರುಗಳು ಅಂತ ಕೂಡಿಸಿಕೊಂಡ್ರೆ ಅಂತ ಅವ್ರು ಹೇಳ್ತಾರೆ. ಬಾ ಅದನ್ನು ಕೂಡಿಸಿಬಿಟ್ಟು ಇಂದ್ರದೇವರು ಹೇಳ್ತಾರೆ, ನೋಡಿ ಇಂದ್ರದೇವರೇ ನೀವು ಒಂದು ಮಂತ್ರ ಹೇಳ್ತೇನೆ, ಅದನ್ನು ಕಲ್ತ್ಕೊಂಡು ಬಿಡಿ, ನಿಮಗೆ ಸಾರ್ಥಕವಾಗುತ್ತೆ ಅಂತ ಹೇಳಿದರೆ. ಯಾವುದು ಮಂತ್ರ ಅಂತ, ಅದೇ ನಾರಾಯಣ ಕವಚ ಅಂದ್ರೆ, ಅದೇ ನಾರಾಯಣ ವರ್ಮೋಪದೇಶ ಅಂತ ಷಷ್ಠ ಸ್ಕಂದದೊಳಗೆ ಆ ಉಪಾಯ ಬಂದಿದೆ. ನಾರಾಯಣ ಕವಚ ಮಂತ್ರ ಅಂದ್ರೆ ಅತ್ಯದ್ಭುತವಾದಂತಹ ತಾರಕವಾದ ಮಂತ್ರ. ಅವ್ರು ಹೇಳ್ತಾರೆ, ಯಾವಾಗಲೂ ಕೂಡ ಭಯ ಬಂತು ಅಂದ್ರೆ ನಾರಾಯಣ ಕವಚ ಮಂತ್ರ ಹೇಳಿಬಿಡಿ ಅಂತ ಹೇಳಿದ್ದಾರೆ. ಆಪತ್ತು ಬಂತು ಅಂದ್ರೆ ನಾರಾಯಣ ಕವಚ ಮಂತ್ರ ಹೇಳಿ ತಕ್ಷಣ ಪರಿಹಾರ ಆಗುತ್ತೆ ಅಂತ ಹೇಳಿದ್ದಾರೆ. ಕವಚ ಹಾಕೊಂಡ್ಬಿಡಿ, ಅವೆಲ್ಲ ಹೊಡೆಯಲ್ಲ ಕವಚ ಹಾಕೊಂಡ್ಬಿಡ್ತಾರಲ್ಲ, ಕವಚ ಹಾಕೊಂಡು ಯಾವ ಕವಚ, ನಾರಾಯಣ ಕವಚ ಹಾಕೊಂಡ್ಬಿಡಿ ಅಂತ ಹೇಳಿದ್ದಾರೆ. ನಾರಾಯಣ ಕವಚ ಮಂತ್ರ ಭಾರಿ ಅಪೂರ್ವವಾದ, ಶ್ಲೋಕಗಳು ಸುಂದರ, ಅರ್ಥ ಸುಂದರ, ಎಲ್ಲವೂ ಸುಂದರ. ಹರಿರ್ವಿದ ಧ್ಯಾತ್ ಮಮ ಸರ್ವ ರಕ್ಷಾಂ ಯಸ್ತಾಂಘ್ರಿ ಪದ್ಮಃ ಪಥಗೇಂದ್ರ ಪೃಷ್ಠೆ, ಶ್ರೀಹರಿ ನನ್ನನ್ನ ಕಾಪಾಡಲಿ, ಗರುಡಧ್ವಜನಾದ ಶ್ರೀಕೃಷ್ಣ, ಗರುಡ ವಾಹನನಾದ ಶ್ರೀಕೃಷ್ಣ, ನಾರಾಯಣ ನನ್ನನ್ನು ಪಾಲಿಸಲಿ. ಎಂಟು ಕೈಗಳ ರೂಪ ಅದು, ಒಂದು ನಾರಾಯಣ ಕವಚ ಮತ್ತು ಪ್ರತಿವಾದ್ಯ ರೂಪ, ಎಂಟು ಅಷ್ಟಗುಣ ಅಷ್ಟಬಾಹು, ಎಷ್ಟು ವಿಶಿಷ್ಟವಾದಂತಹ ಎಂಟು ಬಾಹುಗಳ ರೂಪ. ಆ ರೂಪ ಚಿಂತನೆ ಮಾಡಬೇಕಂತ ಪರಮಾತ್ಮ ಎಲ್ಲ ರೂಪಗಳ ಪ್ರಾರ್ಥನೆ ಅದು. ರಾಮೋ ಅವತು ಮಾಂ ವಿಪ್ರವಾತೆ, ಸಂಚಾರ ಹೊರಟ ಕಾಲಕ್ಕೆ ರಾಮದೇವರು ಕಾಪಾಡಲಿ. ದುರ್ಗೇಶು ಅಟವಿ ಆದಿ ಮುಖೇಶು ಯುದ್ಧೇ, ಅಲ್ಲಿ ಯಾರು ಕಾಪಾಡಬೇಕಂತೆ, ಪಾಯಾಂಡ್ರು ಸಿಂಹ ಅಸುರ ಯೂಥ ಪಾರಿಹಿ, ನರಸಿಂಹದೇವರು ಕಾಪಾಡಲಿ ನಮ್ಮನ್ನ. ಕಾಡಿನೊಳಗೆ ಯುದ್ಧಕ್ಕೆ ಹೋದಾಗ, ಘರ್ಷಣೆ ನಡೆದಾಗ ನರಸಿಂಹದೇವರು ಕಾಪಾಡಲಿ. ವಿಮುಂಚತೋ ಯಸ್ಯ ಮಹಾಟ್ಟಹಾಸಂ ದಿಶೋ ವಿನೇದುಹು ನೆಪತಮಸ್ಯ ಗರ್ಭಾಹ. ನರಸಿಂಹದೇವರ ಸ್ವರ್ಣನೆ ಮಾಡ್ತಾರೆ, ನರಸಿಂಹದೇವರ ಸಿಂಹನಾದ ಮಾಡಿಬಿಟ್ಟು ಹಾ ಅಂತ ಹೇಳಿದರೆ ಗಳಗಳ ಜಗತ್ತು ನಡುಗಬೇಕಂತ. ಪಾತಾಳಲೋಕದ ರಾಕ್ಷಸ ಸ್ತ್ರೀಯರ ಗರ್ಭಗಳು ಶ್ರಾವ ಆಗಬೇಕಂತ. ಅಂತ ಅದ್ಭುತವಾದ ರೂಪ ನರಸಿಂಹ ರೂಪ, ಅದು ನರಸಿಂಹ ಪಾಪಾಡಲಿ. ಮತ್ತೆ ಹೇಳ್ತಾರೆ, ನಮ್ಮನ್ನ ಜಲೆ ಅವತು ಮಾಂ ಮತ್ಸ್ಯಮೂರ್ತಿ, ನೀರಿನೊಳಗೆ ಮತ್ಸ್ಯರೂಪಿಯಾದ ಪರಮಾತ್ಮ ಕಾಪಾಡಲಿ ಅಂತ ಹೇಳ್ತಾರೆ. ಮತ್ಸ್ಯಕರೂಪ ಲಯೋದ ವಿಹಾರಿನ್, ನೀರಿನೊಳಗೆ ಮತ್ಸ್ಯರೂಪದ ಚಿಂತನೆ ಮಾಡಿದರೆ ರಕ್ಷಣೆ ಖಚಿತ ಅಂತ. ಅದೇ ರೀತಿ ಒಂದೊಂದೇ ಹೇಳ್ತಾ ಹೋಗ್ತಾರೆ. ದತ್ತಸ್ವಯೋಗಾರಥ ಯೋಗನಾಥ, ನಾವು ಕಂಡ ಕೆಟ್ಟ ಕೆಟ್ಟ ಯೋಗಗಳಿಗೆ, 25 ರೂಪಾಯಿ ಯೋಗ 50 ರೂಪಾಯಿ ಯೋಗಕ್ಕೆಲ್ಲ ಹೋಗೋ ಬುದ್ಧಿ ಬರದಂತೆ ದತ್ತಾತ್ರೇಯ ರೂಪಿಯಾದ ಪರಮಾತ್ಮ ಕಾಪಾಡಲಿ ಅಂತ ಹೇಳಿದ್ದಾರೆ. ಮೊನ್ನೆ ನೋಡಿದ್ದೇವೆ, ದತ್ತಾತ್ರೇಯ ರೂಪ ಯೋಗ ಪ್ರವರ್ತಕ ರೂಪ, ಇದು ದತ್ತಾತ್ರೇಯ ಯೋಗೇ ಅಂತ ಆಚಾರ್ಯ ಉಲ್ಲೇಖ ಮಾಡ್ತಾರೆ. ದತ್ತಾತ್ರೇಯ ರೂಪ ನಮಗೆ ಸಾಕ್ಷಾತ್ ವಿಷ್ಣು ರೂಪ, ತ್ರಿಮೂರ್ತಿ ರೂಪದ ಐಕ್ಯ ಅಲ್ಲ. ಮತ್ತೆ ಆ ರೂಪ ನಮ್ಮನ್ನ ಅಯೋಗದಂತ ಕಾಪಾಡಲಿ, ಸದ್ಯೋಗವನ್ನು ಕೊಡಲಿ ಅಂತ ಹೇಳಿದ್ದಾರೆ. ಇನ್ನು ಕಪಿಲ ರೂಪಿ ಪರಮಾತ್ಮ ನಮಗೆ ಸಾಂಖ್ಯತತ್ವವನ್ನು ಕೊಟ್ಟು ಕಾಪಾಡಲಿ. ಅದೇ ರೀತಿಯಲ್ಲಿ ದೇವಋಷಿವರ್ಯ ಪುರುಷಾಂತಾರಾಧ್ಯನಾಥ, ದೇವಋಷಿವರ್ಯ ಅಂದ್ರೆ ಅನೇಕ ಅಪಾರ್ಥವಾದ ನಾರದ ಮುನಿಗಳಿಂದ ಅರ್ಥ ಬರೆದು ಬಿಡ್ತಾರೆ. ಆಚಾರ್ಯ ಹೇಳ್ತಾರೆ, ದೇವಋಷಿವರ್ಯ ಅಂದ್ರೆ ಸಾಕ್ಷಾತ್ ಐತರೇಯ ರೂಪದ ಪರಮಾತ್ಮ, ನಮ್ಮನ್ನ ಪುರುಷಾಂತಾರಾಧ್ಯನಾಥ. ನಾವು ತಾರತಮ್ಯವನ್ನು ಬಿಟ್ಟೋ, ನಿಯಮವನ್ನು ಉಲ್ಲಂಘನೆ ಮಾಡಿಯೋ, ಬೇರೆ ದೇವತೆಗಳನ್ನು ಅಚ್ಚರಿ ಮಾಡಿರ್ತೇವಲ್ಲ, ಆ ಪಾಪದಿಂದ ನಮ್ಮನ್ನು ಪಾರ ಮಾಡಲಿ. ಆ ರೀತಿ ತಪ್ಪು ಮಾಡದಂತೆ ನಮ್ಮನ್ನ ಒಳ್ಳೆ ಬುದ್ಧಿ ಕೊಟ್ಟು ಕಾಪಾಡಲಿ ಅಂತ ಅದಕ್ಕೆ ಅಂತ. ಮತ್ತೆ ಹೇಳ್ತಾರೆ, ದ್ವೈಪಾಯನ ಅಪ್ರಬೋಧಾತ್, ನಮಗೆ ಮಿಥ್ಯಾಜ್ಞಾನ ಅಪ್ರಬೋಧವಾಗಿ ಎರಡರ್ಥ, ಜ್ಞಾನ ಇಲ್ಲದೆ ಇರೋದು ಹೌದು, ತಪ್ಪು ಜ್ಞಾನ ಇರೋದು ಹೌದು. ಅಜ್ಞಾನ ಮಿಥ್ಯಾಜ್ಞಾನಗಳು ಬರಂತೆ ವೇದವ್ಯಾಸ ರೂಪಿಯಾದ ಭಗವಂತ ನಮ್ಮನ್ನು ಪಾಲಿಸಲಿ ಅಂತ ಪ್ರಾರ್ಥನೆ ಮಾಡಬೇಕು. ಇವೆಲ್ಲ ಕವಚಗಳು. ಇನ್ನು ಕಲಿ, ಕಲಿಕಿ ಕಲೇಹೇ ಕಾರಕೃತಾತ್ ಪ್ರಮಾದಾತ್. ಈ ಕಲಿ ಇದ್ದ ಕಲಿಯುಗದಲ್ಲಿ ನಾವಿದ್ದೇವೆ. ಭಾರಿ ದುಷ್ಟರಾಗಿರತಕ್ಕಂತ ದೈತ್ಯ ಅವನು, ಅವನ ಬಾಧೆ ನಮಗಾಗದಂತೆ ಕಲಿಕಿ ನಾಮಕ ಭಗವಂತ ಪಾಲಿಸಲಿ ಅಂತ ಹೇಳಿದ್ದಾರೆ. ಕಲಿಗೆ ಶಬ್ದಕ್ಕೆ ಅರ್ಥನೇ ಅದು, ಕಲೇಷ್ಟು ಕಾತ್ಕಾರತ ಏವ ಕಲ್ಕಿ, ಆಚಾರ್ಯ ಕೊಟ್ಟ ಅರ್ಥ. ಮತ್ತು ಕಲಿಯುಗದಲ್ಲಿ ಇದ್ದೇವಲ್ಲ, ಪ್ರತಿನಿತ್ಯ ಕಲಿಕಿ ನಾಮಕ ಭಗವಂತನ ಸ್ಮರಣೆ ಮಾಡಬೇಕು. ನಾವು ಕಲಿಯುಗದ ಬಾಧೆ ಹೋಗಿಬಿಡುತ್ತೆ. ಕಲಿಮಲ ಹುತವ ಸುಭಗ ಮಹೋತ್ಸವ ಶರಣದ ಕಲ್ಕೀಶಹೇ ಭವಭವ ಶರಣಂ, ಆಚಾರ್ಯರ ಮಾತು. ಶುಭತಮ ಕಥಾಶಯ ಪರಬಸ ದೋದಿತ ಜಗದೇಕ ಕಾರಣ ರಾಮ ರಮಾರಮಣ. ಆ ದೃಷ್ಟಿಯಿಂದ ಕಲಿಕಿ ನಾಮಕ ಭಗವಂತನ ಸ್ತೋತ್ರ. ಇನ್ನೂ ಅವತಾರ ಆಗಿಲ್ಲ, ಪರಮಾತ್ಮನ ಅವತಾರ ಇಲ್ಲ ಅಂತ ತಿಳ್ಕೋಬಾರದು. ಮತ್ತೆ ಭೂಲೋಕದಲ್ಲಿ ಕಂಡಿಲ್ಲ ಅಷ್ಟೇ, ಅವರ ಎಲ್ಲ ರೂಪಗಳು ನಿತ್ಯ ಪರಮಾತ್ಮನದು. ಮಚ್ಚ ಕೂರ್ಮಾದಿ ಎಲ್ಲ ಅನಂತಾನಂತ ರೂಪಗಳು ಕೂಡ ಅನಾದಿ ಮತ್ತು ನಿತ್ಯವಾದ್ದರಿಂದ ಸ್ತೋತ್ರ ಮಾಡ್ತಾನೆ ಇರಬೇಕು. ಇನ್ನು ಬುದ್ಧರೂಪಿ ವ್ರಾತ ಸ್ಮರಣೆ ಮಾಡಿಬಿಟ್ರೆ, ಪಾಖಂಡ ಮತ ಇದೆಯಲ್ಲ, ವೇದ ವಿರುದ್ಧ ಮತ ಇದೆಯಲ್ಲ, ಅದರಿಂದ ನಾವು ಪಾರಾಗಿ ಬಿಡ್ತೇವೆ. ಎಲ್ಲ ವರ್ಣನೆ ಮಾಡ್ತಾ ಬರ್ತಾರೆ. ಅಷ್ಟೊತ್ತಿಗೆ ಪರಮಾತ್ಮ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ಸಂಗಮ ಕಾಲ, ಸಾಯಂಕಾಲ, ಐದು ಕಾಲಗಳಲ್ಲೂ ಕೂಡ ಪರಮಾತ್ಮನ ಕೇಶವಾದಿ ರೂಪಗಳು ನಮ್ಮನ್ನು ಪಾಲಿಸಲಿ ಅಂತ ಹೇಳಿದ. ಪರಮಾತ್ಮನ ಆಯುಧಗಳು ನಮ್ಮನ್ನು ಪಾಲಿಸಲಿ. ಗದೆ ಅಶರಿ ಸ್ಪರ್ಶನ ವಿಸ್ಫುಲಿಂಗೆ ದಂಧಗ್ಧಿ ದಂಧಗ್ಧಿ ಹರಿಸೈನ್ಯ ಮಾಶು, ಚಕ್ರ ಶಂಖ ಗದಾ ಪದ್ಮಾದಿ ಭಗವಂತನ ಆಯುಧಗಳು ನಮ್ಮನ್ನು ಪಾಲಿಸಲಿ. ಆತನ ಭಕ್ತರಾದ ಇಂದ್ರಾದಿ ದೇವತೆಗಳು ನಮ್ಮನ್ನು ಪಾಲಿಸಲಿ. ಹೀಗೆ ಪರಮಾತ್ಮನನ್ನ ರಕ್ಷಾ ಕವಚವನ್ನಾಗಿ ಚಿಂತನೆ ಮಾಡ್ತೇವಲ್ಲ, ಅದಕ್ಕೆ ನಾರಾಯಣ ಕವಚ ಮಂತ್ರ ಅಂತ ಹೆಸರು. ಅಂತ ನಾರಾಯಣ ಕವಚವನ್ನು ಹೇಳಿದರೆ ಎಂಥ ಸಿದ್ಧಿ ಬರುತ್ತೆ ಅಂತ ಹೇಳಿದರೆ, ಕೌಶಿಕ ಅಂತ ಒಬ್ಬ ಬ್ರಾಹ್ಮಣ ಇದ್ದನಂತೆ. ಆತ ನಾರಾಯಣ ಕವಚ ಮಂತ್ರ ಸಿದ್ಧನಾದವನು. ಆತ ವಿಚಿತ್ರವಾದ ಪ್ರಸಂಗ ನಡೀತು. ಅವನು ಯಾವುದೋ ಕಾರಣಕ್ಕೆ ಶವ ಸಂಸ್ಕಾರ ಆಗಲೇ ಇಲ್ಲ, ಸತ್ತೋಗಿಬಿಟ್ಟ, ಶವ ಸಂಸ್ಕಾರ ಆಗಲಿಲ್ಲ. ಸಂಸ್ಕಾರವಾಗದೆ ಒಂದು ಕಡೆಗೆ ಶರೀರ ಹಾಗೆ ಬಿದ್ದುಬಿಡ್ತು. ಒಂದು ಸಲ ಚಿತ್ರರಥ ಅಂದ ಗಂಧರ್ವ ಸಕುಟುಂಬ ಸಪರಿವಾರನಾಗಿ ಗಗನದಲ್ಲಿ ಹೋಗ್ತಾ ಇದ್ದ. ಆ ಬ್ರಾಹ್ಮಣರ ಅಸ್ಥಿಪಂಜರ ಇತ್ತಲ್ಲ, ಅಲ್ಲಿ ಬರ್ತಿರ್ಲಿಕ್ಕೇನೆ ವಿಮಾನ ಪಾರ್ಟಿ ಹೊರಗೆ ಕೆಳಗೆ ಬಿದ್ದು ಬಿಡ್ತಾರೆ, ಪೂರ್ತಿಯಾಗಿ ಕೆಳಗೆ ಹೋಗಿ ಬಿದ್ದು ಹೋಗಿಬಿಡ್ತಂತೆ. ಆಶ್ಚರ್ಯ ಆಯ್ತು ಅವರಿಗೆ, ದೇವ ವಿಮಾನ ಹೀಗೆಲ್ಲ ಬೀಳೋದು ಅಂದ್ರೆ ಏನು, ಯಾತಕ್ಕೆ ಅಂತ ಹುಡುಕಿದರಂತೆ. ಯಾರನ್ನು ಕೇಳಬೇಕಾಗ, ವಾಲಖಿಲ್ಲರನ್ನ ಕೇಳಿದರಂತೆ. ಅವ್ರು ಹೇಳಿದರಂತೆ, ನೋಡು ಗಂಧರ್ವ, ಅಲ್ಲಿ ಒಬ್ಬ ಬ್ರಾಹ್ಮಣನ ಶವ ಇದೆ, ಅದು ದಾಟಕ್ಕೆ ನಿನಗಾಗಲಿಲ್ಲ, ಅದಕ್ಕೆ ವಿಮಾನ ಬಿತ್ತು ಅಂತ ಹೇಳಿದ್ದ. ಬ್ರಾಹ್ಮಣನ ಶವ ಇದೆ, ದಾಟಲಿಕ್ಕಾಗಲಿಲ್ಲ, ಅದಕ್ಕೆ ವಿಮಾನ ಬಿತ್ತು. ಅಲ್ಲ ಸ್ವಾಮಿ, ನಾನೊಬ್ಬ ದೇವತೆ ಗಂಧರ್ವ, ಅವನೊಬ್ಬ ಬ್ರಾಹ್ಮಣ, ಅವನ ಶವನ ದಾಟಕ್ಕಾಗೋದಿಲ್ವೇ ಅಂದ್ರೆ. ಹೌದು, ಅವನು ಯಾರು ಗೊತ್ತಾ, ಬರೀ ಬ್ರಾಹ್ಮಣನಲ್ಲ, ನಾರಾಯಣ ಕವಚ ಮಂತ್ರ ಸಿದ್ಧನಾದವನಾದ್ದರಿಂದ ಅವನ ದಾಟಕ್ಕೆ ನಿನಗೆ ಆಗೋದಿಲ್ಲ. ದೇವರ ವಿಶೇಷವಾದ ಮಂತ್ರದ ಸನ್ನಿಧಾನ ಇದೆ, ಮೂಳೆ ದಾಟಕ್ಕಾಗೋದಿಲ್ಲ, ಅರ್ಥ ಮಾಡ್ಕೋಬೇಕು. ಆದ್ದರಿಂದ ಸಾಧ್ಯ ಇಲ್ಲ ಅಂದ್ರಂತೆ. ಆ ಕ್ಷಣಕ್ಕೆ ಏನ್ ಮಾಡಬೇಕು ಅಂತ ಕೇಳ್ತಾ, ಇನ್ನು ಮುಂದೆ ಹೋಗಬೇಕು ಅಂತಿದ್ರೆ ಅದು ಸಂಸ್ಕಾರ ಮಾಡಿ ಮುಂದೆ ಹೋಗು, ಅಂದ್ರೆ ವಾಪಸ್ ಹೋಗು ಅಷ್ಟೇ. ತಕ್ಷಣ ಆತ ಆ ಅಸ್ಥಿಪರ್ಣ ತಗೊಂಡ್ಬಿಟ್ಟು ಪ್ರಾಚಿ ಸರಸ್ವತಿಯಲ್ಲಿ ಹಾಕಿದರೆ. ಪ್ರಾಚಿ ಸರಸ್ವತಿ ಅಂದ್ರೆ ಪ್ರವಾಸ ಕ್ಷೇತ್ರ ಇದೆಯಲ್ಲ. ಸರಸ್ವತಿ ಹಿರಣ್ಯಾಭ್ಯಾಂ ಸಂಗೋಯತ್ರ ಅಪರಾಂಬುಧೇಹಿ ಪ್ರಭಾಸಾಖ್ಯಂ ತದಾಭಾತಿ ಅಂತ ವಜ್ರಾಸವಣಿ ವರ್ಣನೆ ಮಾಡಿದ್ದಾರೆ. ಅದೇ ಪ್ರಭಾಸ ಕ್ಷೇತ್ರ, ಹಿರಣ್ಯ, ಕಪಿಲ ಮತ್ತು ಸರಸ್ವತಿ ನದಿಗಳ ಸಂಗಮ. ಅಲ್ಲಿ ವಿಸರ್ಜನೆ ಮಾಡಿದಂತ ಶ್ರೀಗಳನ್ನ ಅಲ್ಲಿಗೆ ಆ ಬ್ರಾಹ್ಮಣ ಸದ್ಗತಿ ಆಯ್ತಂತೆ. ಈತ ಮುಂದೆ ಹೋದನಂತಾನೆ. ಇದರ ಅರ್ಥ ಇಷ್ಟೇ, ನಾರಾಯಣ ಕವಚ ಮಂತ್ರ ಗೊತ್ತಿದ್ರೆ ನಮ್ಮ ಸಂಸ್ಕಾರ ಮುಂದೆ ಯಾರು ಮಾಡ್ತಾನೆ ತಲೆ ಯೋಚನೆ ಮಾಡಕ್ ಹೋಗಬೇಡಿ. ಪರಮಾತ್ಮ ಯಾರ ಕೈಲಾರು ಮಾಡಿಸೇ ಮಾಡಿಸ್ತಾನೆ, ಯೋಚನೆ ಮಾಡಬೇಡಿ. ಮತ್ತು ಮಕ್ಕಳು ಮಾಡೋ ಕಾಲದಲ್ಲಿ ನಾವಿಲ್ಲ, ಗ್ಯಾರಂಟಿ ಇಲ್ಲ, ಅವ್ರು ಈ ದೇಶದಲ್ಲೇ ಇರೋದಿಲ್ಲ, ಆದ್ರಿಂದ ಸಾಮಾನ್ಯ ಆ ಕಾಲಕ್ಕೆ ಬರೋ ಸಂಭವನೂ ಇರೋದಿಲ್ಲ. ಇದ್ರೆ ಮಾಡ್ತಾರಂತೆ ಗ್ಯಾರಂಟಿನೇ ಇಲ್ಲ, ಈ ಮತ್ತೆ ಇದ್ದು ಮಾತ್ರಕ್ಕೆ ಮಾಡ್ತಾರೆ ಅಂತ ಏನು ಗ್ಯಾರಂಟಿನೇ ಇಲ್ಲ. ಮತ್ತೇನು ಗ್ಯಾರಂಟಿ ಮಾಡ್ಕೋಬೇಕಾಗಿದ್ರೆ, ನಾರಾಯಣ ಕವಚ ಮಂತ್ರ ದಿವಸ ಹೇಳಿಬಿಡಿ, ನಿಶ್ಚಿಂತೆಯಾಗಿರ್ಬೋದು ಅಂತ ಹೇಳಿದ್ದಾರೆ. ಕವಚ ಆದ ಒಂದು ವರ್ಮ ಅಂತ, ಕೆಲವು ವರ್ಮ ಬೇರೆ ಕವಚ ಬೇರೆ ಅಂತ ಕೇಳ್ತಾರೆ ಪಾಪ. ಕೆಲಕ್ಕಿಂತ ವರ್ಮ ಅಂತ ಪ್ರಿಂಟ್ ಆಗಿರುತ್ತೆ, ನಾರಾಯಣ ವರ್ಮ ಅಂತ, ಕೆಲವು ಕವಚ ಅಂತ ಇರುತ್ತೆ. ವರ್ಮ ಅಂದ್ರೆ ಒಂದೇ, ಕವಚ ಅಂದ್ರೆ ಒಂದೇ, ಆದ್ರಿಂದ ಅದೆರಡು ಬೇರೆ ಮಂತ್ರಗಳಲ್ಲ, ಒಂದೇನೆ. ಅದನ್ನು ಹೇಳಿ ಸಿದ್ಧಿ ಪಡಿಬೇಕು. ಇವತ್ತಂತೂ ಭಾರಿ ಮುಖ್ಯ ನಮಗದು. ನೀವು ಪೇಪರ್ ನೋಡ್ತೇವಲ್ಲ, ಹೇಗೆ ಕೊಲ್ತಾ ಇದ್ದಾರೆ, ಸರಾಸರಿ 36 ತಾಸಿಗೊಮ್ಮೆ ಒಂದು ಕೊಲೆ ಆಗುತ್ತಂತೆ, ಸರಾಸರಿ 36 ತಾಸಿಗೊಮ್ಮೆ. ಅದರಲ್ಲಿ ಹಿಂದಿನ ಕಾಲಕ್ಕೆ ಕೊಲೆ ಆಗಬೇಕಾದ್ರೆ ಯಾವುದೋ ದ್ವೇಷ ಇರ್ತಿತ್ತು, ಅವರವರಿಗೆ ದ್ವೇಷ ಇರ್ತಿತ್ತು, ಏನೋ ಒಂದು ಸೇಡು ಕೇಸು ಏನೋ ಇರ್ತಿತ್ತು. ಹಾಗಲ್ಲ, ಯಾರು ಸಿಕ್ಕರೋ ಕೊಂದು ಹಾಕ್ಬಿಡ್ತಾರೆ, ಇದು ಸಮಸ್ಯೆ ಅಂತ ಕೇಳಿದ್ರು. ಯಾರು ಸಿಕ್ಕರ ಅವ್ರನ್ನ ಮನೆಯೊಳಗೆ ನುಗ್ಗೋದು, ಮುದುಕರಿಲ್ಲ, ಗಿದಕ್ಕಿರಲ್ಲ, ಕೊಲ್ಲೋದು ಹೋಗೋದು. ಮನೆಗೆ ಯಾರೋ ಮಾವನ ಕೊಂದಿದ್ದಾರೆ, ಸೊಜೆ ಸೊಜೆನೂ ಕೊಂದು ಹಾಕಿದ್ದಾರೆ. ಆಮೇಲೆ ಎಂಥ ಮೂರ್ಖರು ಇರಬೇಕು, ಯೋಚನೆ. ಅದು ಕೊಲ್ಲೋದೇ ಚಿತ್ರಹಿಂಸೆ, ಮತ್ತೆ ಕತ್ತನ್ನ ಕತ್ತರಿಸಿ ಕೊಲ್ತಾರಂತೆ ಪಾಪ. ಅಂದ್ರೆ ರಾಕ್ಷಸರೋದ್ರೆ ರಾಕ್ಷಸರೇ. ಇವತ್ತು ನಮಗೆ ಭಯ ಅಂದ್ರೆ ಒಂದು ಸರ್ವತೋ ಮೃತ್ಯು ಅಂತ ಭಾಗವತಲ್ಲಿ ಹೇಳ್ತಾರಲ್ಲ, ಅದನ್ನ ಅರ್ಥ ಆಗುತ್ತೆ ಇನ್ನು ಕೂಡ. ಇವತ್ತಿನ ದಿವಸ ಯಾಗಬೇಕಾದ್ರೆ ಮನುಷ್ಯ ಸಾಯ್ಬೋದು, ದಾರಿಯಲ್ಲಿ ಹೋಗೋದಕ್ಕೆ ಹೊಡೆದು ಬಿಡೋದು. ರಾತ್ರಿ ಮಧ್ಯರಾತ್ರಿ ಕೊಂಡು ಕೊಲೆ ಮಾಡ್ತಿದ್ರು. ಹಿಂದೆ ಹಾಗಲ್ಲ, ಬಟ ಬಟ ಮಧ್ಯಾಹ್ನ ಮನೆ ಅವನ ಮನೆಯಿಂದ ಅಂಗಡಿಯಿಂದ ನೂರು ನೂರು ಹೆಜ್ಜೆ ಅಷ್ಟೇ ದೂರ ಇಲ್ಲ, ಅಷ್ಟೊಳಗೆ ಕೊಲೆ. ನಂಬಲಿಕ್ಕಾಗೋದಿಲ್ಲ. ಮತ್ತೆ ರಾಜಕಾರಣಿಗಳನ್ನು ಕೂಡ ಅಂತ ಉನ್ನತ ರಕ್ಷಣೆ ಇರುತ್ತೆ, ಅಂಥವ್ರನ್ನ ಕೊಲ್ತಾ ಇದ್ದಾರೆ ಅಂದ್ರೆ ಯಾರನ್ನ ಏನ್ ಮಾಡ್ತಾರೆ ಹೇಳೋದಕ್ಕೆ ಆಗೋದಿಲ್ಲ. ಅದಕ್ಕೆ ನಮ್ಮನ್ನು ಕಾಪಾಡೋ ಭರವಸೆ ಯಾರಿಗಿದೆ ಇವತ್ತಿನ ದಿವಸ? ಅಂದ್ರೆ ನಾರಾಯಣ ಕವಚ ಇವತ್ತು ಮೋಸ್ಟ್ ರೆಲೆವೆಂಟ್ ಆಗ್ತಾ ಇದೆ. ಬರ್ತಾ 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 ನಾರಾಯಣ ಕವಚ ಅವನು ಹೇಳಿಬಿಟ್ಟು ನಿಶ್ಚಿಂತೆ ಆಗಿರಬಹುದು. ಮನೆ ಹೊರಗೆ ಮನೆ ಬಿಟ್ಟವ್ರು ಹೊರಗೆ ಬರ್ತಾರೆ ಗ್ಯಾರಂಟಿ ಇಲ್ಲ, ಆ ಭಯ ನಮಗಿತ್ತು. ಮನೆ ಒಳಗಿರೋರು ಗ್ಯಾರಂಟಿ ಇಲ್ಲ ಆಗಾಗ್ಬಿಟ್ಟೆ. ಮನೆ ಹೊರಗಿರೋರು ವಾಪಸ್ ಬರ್ತಾರಲ್ಲ ಗ್ಯಾರಂಟಿ ಅನ್ಕೊಂಡು ಮನೆಯಲ್ಲಿ ಇರ್ತಾರೆ, ಅವ್ರ ಬರ ಹಡ್ಕೋಬೇಕು ಮನೇಲಿ ಹೇಗಿರ್ತಾರೆ ಬರೋವತ್ತಿಗೆ ಅಂತ ಸ್ಥಿತಿ ಬಂದ್ಬಿಟ್ಟಿದೆ. ಒಂದು ತೆಗೆದು ನೋಡಿ ಹೆಣಗಳ ರಾಶಿ, ರಕ್ತದ ಮಡುವು, ಏನು ಪಾಪ ಮಾಡಿದವರು ಪಾಪ ನಮ್ಮ ಕಣ್ಣಿಗೆ ಗುಟ್ಟೆ ಕಂಡಾಗ ಏನೂ ಇಲ್ಲ, ಅವರವರಿಗೆ ಸಂಬಂಧನೇ ಇಲ್ಲ. ಅಂತವ್ರನ್ನ ಕೊಲ್ಲೋದಾದ್ರೆ ಮನುಷ್ಯ ಬದುಕೋದು ಹೇಗೆ? ನಾರಾಯಣ ಕವಚ ಮಂತ್ರವನ್ನ ನಾವು ಶ್ರದ್ಧೆಯಿಂದ ದಿವಸಕ್ಕೆ ಒಂದು ಬಾರಿ ಆದರೂ ಕೂಡ ಸ್ಮರಣೆ ಮಾಡ್ತಾ ಇದ್ರೆ, ಜಪ ಮಾಡ್ತಾ ಇದ್ರೆ ಯಾವ ಭಯ ಕೂಡ ಇರೋದಿಲ್ಲ. ನಮಗೆ, ನಮ್ಮ ಮನೆಯವರಿಗೆ, ಅವರಿಗೆ ಯಾರೂ ಇರೋದಿಲ್ಲ. ಮತ್ತೆ ಹೆಂಗಸರು ಮಕ್ಕಳಿಗೆ ತೊಂದರೆ ಆಗಬಾರದು ಹೇಳಬೇಕು ಅಂತ ಹೇಳಿ ವ್ಯಾಸರಾಜಸ್ವಾಮಿಗಳು, ವಾದಿರಾಜಸ್ವಾಮಿಗಳು ಕನ್ನಡದಲ್ಲಿ ಅದನ್ನು ಬರೆದಿದ್ದಾರೆ. ಅದನ್ನು ಹೇಳಿಕೊಂಡು ಎಲ್ಲ ರಕ್ಷಣೆ ಪಡೆಯಬಹುದು. ಮತ್ತೆ ಇನ್ನೊಂದನ್ನು ಹೇಳ್ತಾರೆ, ನಾರಾಯಣ ಕವಚ ಮಂತ್ರ ಸಿದ್ಧಿ ಮುಖ್ಯ ಎಷ್ಟು ಮುಖ್ಯನೋ ನಮ್ಮ ಜನಕ್ಕೆ ಇನ್ನೊಂದು ಗೊತ್ತೇ ಇಲ್ಲ. ಗಾಯತ್ರಿ ಮಂತ್ರ ಜಪ ಮಾಡಿದ ಮೇಲೆ ನಾರಾಯಣ ಮಂತ್ರ ಜಪ ಮಾಡಬೇಕು ಅನ್ನೋದೇ ತುಂಬಾ ಜನಕ್ಕೆ ಗೊತ್ತಿಲ್ಲ. ನಾರಾಯಣ ಕವಚ ಕವಚ ಅಷ್ಟೇ ಅಲ್ಲ, ನಾರಾಯಣನ ಶಬ್ದವೇ ನಮಗೆ ಕವಚ, ನಾರಾಯಣ ಮಂತ್ರವೇ ಕವಚ. ಆಚಾರ್ಯ ಹೇಳ್ತಾರೆ, ಗಾಯತ್ರಿ ತ್ರಿಗುಣಂ ವಿಷ್ಣುಂ ಧ್ಯಾಯನ್ ಅಷ್ಟಾಕ್ಷರಂ ಜಪೇತ್. ಪ್ರತಿನಿತ್ಯ ಗಾಯತ್ರಿ ಮಂತ್ರ ಜಪ ಮಾಡಿದ ಮೇಲೆ ಅದರ ಮೂರರಷ್ಟು ನಾರಾಯಣ ಮಂತ್ರ ಜಪ ಮಾಡಬೇಕು ಅಂತ ಆಚಾರ್ಯರ ಸಂದೇಶ ಸದಾ ಅವರ ಸ್ಮೃತಿಯಲ್ಲಿ. ನೂರಕ್ಕೆ 90 ಪಾಲು ಜನ ಗೊತ್ತಿಲ್ಲ, 99 ಪಾಲು ಜನಕ್ಕೂ ಗೊತ್ತಿಲ್ಲ, ಗಾಯತ್ರಿನೇ ಗೊತ್ತಿಲ್ಲ, ನಾರಾಯಣ ಮಂತ್ರ ಎಷ್ಟು ಜನ ಗೊತ್ತಿರುತ್ತೆ? ಕೆಲವರು ಗೊತ್ತಿದ್ದವರು ಅದನ್ನ ಐಚ್ಛಿಕ ಅಂತ ತಿಳ್ಕೊಂಡಿರ್ತಾರೆ, ಬೇಕಾದ್ರೆ ಮಾಡುವ ಸಾಕಾರ ಬಿಡಬಹುದು. ಅಲ್ಲ, ಗಾಯತ್ರಿ ಮಂತ್ರ ಸಾರ್ಥಕ ಆಗಬೇಕಾದ್ರೆ ನಾರಾಯಣ ಮಂತ್ರ ಅದನ್ನು ಮೂರಷ್ಟು ಹೇಳಲೇಬೇಕು ಅಂತ ಶಾಸ್ತ್ರದ ವಿಧಿ. ಅದು ಒಂದು, ಅದನ್ನು ಪಾಲನೆ ಮಾಡಿದರೆ ಅದೇ ಒಂದು ಕವಚವಾಗಿ ನಮ್ಮನ್ನು ಕಾಪಾಡುತ್ತೆ. ನಾರಾಯಣೇತಿ ಮಂತ್ರೋಸ್ತಿ ವಾಗಸ್ತಿ ವಶವರ್ತಿನಿ ತಥಾಪಿ ನರಕೇ ಘೋರೆ ಪತಂತಿ ತೇತದ್ ಅದ್ಭುತಂ. ಆಚಾರ್ಯರ ಮಾತು ಕೃಷ್ಣಾಮೃತ ಮಾಡಿದ್ರೆ ವ್ಯಾಸರ ವಾಕ್ಯವನ್ನು ಉಲ್ಲೇಖ ಮಾಡ್ತಾರೆ. ನಾರಾಯಣನ ಮಂತ್ರ ಇದೆ, ಅಲ್ಲಿಗೆ ನಾಲಿಗೆ ಕೊಟ್ಟಿದ್ದಾನೆ ದೇವರು, ಮಂತ್ರ ಕೊಟ್ಟ ದೇವರೇ ನಾಲಿಗೆನೂ ಕೊಟ್ಟಿದ್ದಾನೆ. ಆದರೂ ಜನ ನರಕದಲ್ಲಿ ದಬ ದಬ ಬೀಳ್ತಾರಲ್ಲ, ಏನ್ ಆಶ್ಚರ್ಯ, ಏನ್ ಆಶ್ಚರ್ಯ ಅಂತ ಹೇಳ್ತಾರೆ. ಅದಕ್ಕೆ ನಾರಾಯಣ ಮಂತ್ರ ಅನ್ನೋದು ಜೀವನ ಪೂರ್ತಿ ಕಾಪಾಡುತ್ತೆ, ಯವದೂತರು ಬಂದ ಕಾಪಾಡುತ್ತೆ, ಮೋಕ್ಷ ಕೊಟ್ಟು ಕಾಪಾಡತಕ್ಕಂತಹ ದಿವ್ಯ ಮಂತ್ರ ನಾರಾಯಣ ಮಂತ್ರ. ಅದನ್ನು ಜಪ ಮಾಡಲಿಕ್ಕೆ ಸ್ಫೂರ್ತಿ ಕೊಡತಕ್ಕಂತಹ ಭಾಗ ಇದು. ಇನ್ನು ಮುಂದೆ ಒಂದು ಪ್ರಸಂಗ ಒದಗಿತು. ದೇವತೆಗಳು ಇಂದ್ರದೇವರ ಕಲಿತರು, ದೈತ್ಯರನ್ನ ಗೆದ್ದರು, ಭಯನೇ ಇಲ್ಲ, ಪ್ರಾಕ್ಟಿಕಲಿ ತೋರಿಸಿಬಿಡ್ತಾರೆ. ನಾರಾಯಣ ಮಂತ್ರ ಕವಚದ ಗೆಲ್ತಾರೆ ಅಂತ ಹೇಳಿದ್ರೆ ಸಾಕ್ಷಿ ಗೆದ್ದೇ ಬಿಟ್ರು ಅವರು. ಮುಂದೆ ಒಂದು ಕಾಲ ಬಂತು, ವಿಶ್ವರೂಪಾಚಾರ್ಯರು ಒಳ್ಳೆ ಗುರುಗಳಾಗಿದ್ದಾರೆ, ಪ್ರಾರಬ್ಧ ಅವರಿ ಪಾಪ. ಒಂದು ದಿವಸ ಏನ್ ಮಾಡಿದರಂತೆ, ಅವರ ಕೈ ಯಜ್ಞಯಾಗಗಳನ್ನು ಮಾಡಿಸ್ತಾ ಇದ್ದಾರೆ. ಅದು ದೇವತೆಗಳು ಯಜ್ಞಯಾಗ ಮಾಡ್ತಾರೆ ಅಂದ್ರೆ ನಾವು ಬಿಟ್ಟರೆ ಗತಿಯನ್ನಾಗಬೇಕೀಗ. ಅವರು ಯಜ್ಞಯಾಗ ಮಾಡ್ತಾ ಇದ್ದಾರೆ, ಅದು ಯಜ್ಞಯಾಗಗಳನ್ನು ಮಾಡಿಸ್ತಾ 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 ಗಟ್ಟಿಯಾಗಿ ದೇವತೆಗಳು ಹೊಯಿಸಿಕೊಡಿಸ್ತಾ ಇದ್ದಾರೆ. ಮೆಲ್ಲಗೆ ದೈತ್ಯರಿಗೂ ಕೊಲೆ ಶುರು ಮಾಡಿಬಿಟ್ಟು ಒಳಗೇನೆ, ಯಾಕಂದ್ರೆ ಅವರ ತಾಯಿ ದೈತ್ಯರ ಕಡೆಯವಳು, ಆ ಒಂದು ಸಂಬಂಧ ಶುರುವಾಯಿತಂತೆ. ಶುರು ಮಾಡೇ ಬಿಟ್ಟು ಒಳಗೆ ಶುರು ಮಾಡಿಬಿಟ್ರಂತೆ. ಈ ಒಳಗೆ ತಮ್ಮವರಿಗೆ ಕೊಟ್ಟು ಬಿಡ್ತಾರೆ ಅಂತ ಹೇಳ್ತಾರಲ್ಲ, ಈ ಪದ್ಧತಿ ಹೊಸ್ತೇನೂ ಅಲ್ಲ, ನಾಗಾಯತಿಂದ ಬಂದಿದ್ದು ಅಂತ ಹೇಳ್ತಾರಲ್ಲ ಹಾಗೆ. ಆದರೆ ಅವರಿಗೆ ನಮ್ಮ ಕಾರಣ ಬೇರೆ, ಅವರ ಕಾರಣ ಬೇರೆ. ನಮ್ಮದು ಇದು ಅವರು ಪ್ರಾರಬ್ಧವಶಾತ್ ಅವರು ಹಾಗೆ ಮಾಡ್ತಾರೆ, ನಾವು ದುಷ್ಟರಾಗಿ ಹಾಗೆ ಮಾಡ್ತೇವೆ ಅಷ್ಟೇ. ಆ ಕ್ಷಣಕ್ಕೆ ಇಂದ್ರದೇವರು ಗೊತ್ತಾಯ್ತು, ನೋಡಿಬಿಟ್ರಂತವ್ರು. ದೇವತೆಗಳು ಬಹಳ ಸಾಮರ್ಥ್ಯ, ತತ್ವಾಭಿಮಾನ ದೇವರು ಒಳ್ಳೆ ಸಾಮರ್ಥ್ಯ ಜಾಸ್ತಿ. ಸಿಟ್ಟು ಬಂತಂತೆ, ಏನಿದು, ನಮ್ಮ ಗುರುಗಳಾಗಿ ನಮ್ಮ ಕೈಲಿ ಯಜ್ಞವನ್ನು ಮಾಡಿಸ್ತಾ ನಮ್ಮ ದ್ರವ್ಯಗಳಿಂದ ಅವರಿಗೆ ಹವಿಸಿಕೊಡೋದ, ಅವರಿಗೆ ಭಾಗ ಕೊಡೋದ ಅಂತ ಸಿಟ್ಟು ಬಂದು ಖಡ್ಗ ತಗೊಂಡು ಅವರ ತಲೆ ಕತ್ತರಿಸಿಬಿಟ್ರಂತೆ. ಅವ್ರಿ ಮೂರು ತಲೆ ಇದ್ದುವಂತೆ, ಮೂರು ತಲೆಗಳು ಕೂಡ ಮೂರು ಪಕ್ಷಿಗಳಾಗಿ ಹಾರಿಬಿಟ್ಟುವಂತೆ. ಇಂದ್ರದೇವರು ಆ ಸಮಯಕ್ಕೆ ಬ್ರಹ್ಮಹತ್ಯಾ ದೋಷಕ್ಕೆ ಒಳಗಾದರು ಅಂತ ಹೇಳಿದ್ದಾರೆ. ನೋಡಿ, ಗುರುಹತ್ಯಾ ದೋಷಕ್ಕೆ ಅಂತ ಹೇಳಲಿಲ್ಲ, ಯಾಕಂದ್ರೆ ಅವ್ರು ನಿಜವಾದ ಗುರುಗಳಲ್ಲವರು. ಅದು ಬ್ರಹ್ಮಹತ್ಯಾ ದೋಷಕ್ಕೆ ಒಳಗಾದ್ರು ಅಂತ ಹೇಳಿದ್ರು, ಗುರುಹತ್ಯಾ ದೋಷಕ್ಕೇನು ಭಾಗ್ಯನೇ ಇಲ್ಲ. ಆಚಾರ್ಯ ಹೇಳ್ತಾರೆ, ಯಾವ ಕಾಲಕ್ಕೂ ಕೂಡ ಗುರುಹತ್ಯಾ ದೋಷಕ್ಕೆ ನಸಂತಿ ಬ್ರಹ್ಮಹಣಾಂಹಿ ಲೋಕಾಹ ವಿಶೇಷತಶ್ಚೈವ ಗುರುದ್ರೋಹಾಂ ಪುನಃ. ನಿರ್ಣಯದಲ್ಲಿ ಆಚಾರ್ಯರು ಮಾತಾಡುವನು, ಬ್ರಹ್ಮದ್ರೋಹ ಮಾಡಿದವರಿಗೆ ಸದ್ಗತಿ ಇಲ್ಲ, ಗುರುದ್ರೋಹ ಮಾಡಿದವರು ಎಲ್ಲಿಂದ ಸದ್ಗತಿ ಬರಬೇಕು ಅಂತ ಕೇಳುತ್ತಾರೆ. ಇದು ಗುರುದ್ರೋಹವಲ್ಲ, ಹೆಸರಿಗೆ ಗುರುದ್ರೋಹ ಹೌದು, ನಿಜವಾದ ಬ್ರಾಹ್ಮಣ ದ್ರೋಹ ಆಯ್ತಂತೆ. ಆಗ ಬ್ರಹ್ಮದೇವರನ್ನು ಕೇಳುತ್ತಾರೆ, ಬ್ರಹ್ಮಹತ್ಯೆಯನ್ನು ಹೇಗೆ ಕಳ್ಕೊಳ್ಳಬೇಕು ಅಂತ ಮುಂದಿನ ಪ್ರಶ್ನೆ. ನಾವು ಎಷ್ಟೋ ತಪ್ಪು ಮಾಡಿ ನಮಗೆ ಲೇಪಾಗಲ್ಲ ಅಂತ ತಿಳ್ಕೊಂಡ್ಬಿಡ್ತೇವೆ, ಆದರೆ ವಿಚಾರ ಕೆಲವು ದೋಷಗಳಿಗೆ ವಿನಾಯಿತಿಯೇ ಇಲ್ಲ. ಅವರು ಕೇಳಿದಾಗ ಅವರಂದ್ರಂತೆ, ನೋಡು ನೋಡಿ ಇಂದ್ರದೇವರೇ, ಈ ದೋಷ ಅನ್ನೋದನ್ನ ಕಳ್ಕೊಳ್ಳೋದಕ್ಕೊಂದೇ ಮಾರ್ಗ, ಯಾರಾದರೂ ಕೇಳಿದರೆ ಅವರಿಗೆ ಕೊಟ್ಟುಬಿಡಿ, ಹಂಚಿಬಿಡಿ, ನಿಮಗೆ ಆಗ ಪರಿಹಾರವಾಗುತ್ತೆ ಅಂತ ಹೇಳಿದ. ಇನ್ನೊಬ್ಬರಿಗೆ ದೋಷ ಕೊಟ್ಟು ಬಿಡಬಹುದು, ಅದು ಎಲ್ಲರಿಗೆ ಆಗಲ್ಲ, ಕೊಡಕ್ಕೆ ನಾವೆಲ್ಲ ಕೊಡಕ್ಕೆ ಬರೋದಿಲ್ಲ. ಆ ರೀತಿ ಅವ್ರ ಕೈ ಅನುಮತಿ ಸಿಕ್ಕಿದ್ರಿಂದ ಕೊಡಕ್ಕೆ ಬಂತೆ ಹೊರತು, ಇಲ್ಲೋ ನಾವೇನೋ ತಪ್ಪಾಣಿ ತಗೊಳ್ಳ ಯಾರು ತಗೊಳ್ಳ ಅಂತ ಕೊಟ್ಬಿಡಬಹುದು. ಆಮೇಲೆ ಕೊಡಕ್ಕೆ ಬರೋದಿಲ್ಲ, ಚೆಕ್ ಇಶ್ಯೂ ಮಾಡಿ ಯಾರ ಹೆಸರು ಕೊಡ್ತೇವಲ್ಲ ಅವ್ರಿಗೆ ಮಾತ್ರ ಚೆಕ್ ಕ್ಯಾಶ್ ಆಗುತ್ತೆ ಹೊರತು ಯಾರು ತಗೊಂಡು ಹೋದ್ರೆ ಎಡದಾಗ್ತಾರೆ, ಬರೋದಿಲ್ಲ. ನೀವು ಕೊಡಬಹುದು ಅಂತ ಅಪ್ಪಣೆ ಕೊಟ್ಟು ಬಿಟ್ಟರು. ತಕ್ಷಣ ಅವ್ರು ಕೇಳ್ತಾರೆ, ಯಾರು ನನ್ನ ದೋಷ ತಗೋತೀರಿ, ಬ್ರಹ್ಮಚಾರ ದೋಷ ಅಂತ ಕೇಳಿದಾಗ ನಾಲ್ಕು ಜನ ಮುಂದೆ ಬಂದರಂತೆ. ನೀರು ಮುಂದೆ ಬಂತು, ಭೂಮಿ ಮುಂದೆ ಬಂತು, ವೃಕ್ಷಗಳು ಮುಂದೆ ಬಂದವು, ಸ್ತ್ರೀಯರು ಮುಂದೆ ಬಂದು. ಆಶ್ಚರ್ಯ, ಪುರುಷರು ಮುಂದೆ ಬಂದಿಲ್ಲ, ಸ್ತ್ರೀಯರು ಮುಂದೆ ಬಂದರಂತೆ. ನಾವು ತಗೋತೇವೆ ಅಂತ ಮುಂದೆ ಬಂದರಂತೆ. ಇಂದ್ರದ ನಾಲ್ಕು ಭಾಗ ಮಾಡಿ ಹಂಚಿಬಿಟ್ರದು. ನಾಲ್ಕು ಜನ ಬಂದರು, ಒನ್ ಫೋರ್ತ್ ಕೊಟ್ಟು ನಾಲ್ಕು ಭಾಗ ಮುಗಿಸಿಬಿಟ್ರು. ಸುಮ್ಮನೆ ತಗೋತಾರೆ ಯಾರಾದರೂ ಕೂಡ, ನನಗೆ ಏನು ಕೊಡ್ತೀರಿ ಅಂತ ಪ್ರತಿಫಲ ಕೇಳ್ತಾರೆ. ಕೂಲಿ ಹೊರಬೇಕಾದ್ರೆ ನಾವು ಟೂ ಸೂಟ್ಗೆ ಸೋತ್ರ ಏನು ಕೊಡ್ತೀರಿ ಅಂತ ಕೇಳ್ತಾರಲ್ಲ, ಆ ಟೈಪ್ ಓದ್ಬೋದು. ಬ್ರಹ್ಮಾಚಾರ್ಯ ಏನು ಕೊಡ್ತೀರಿ ನೀವೀಗ? ಅದಕ್ಕೆ ಹೇಳಿದ್ರಂತೆ, ಭೂಮಿಗೆ ವರ ಕೊಟ್ಟರಂತವ್ರು, ನಿಮಗೆ ನಾನು ಕಾತಪೂತ ವರೇಣತ್ತು, ಭೂಮಿ ನಿನಗೆ ವರ ಕೊಡ್ತೇನೆ. ಏನು ವರ ಅಂದ್ರೆ, ನಿನಗೆ ತಗ್ಗು ದಿಣ್ಣೆಗಳಾಗತ್ತಲ್ಲ ಅವೆಲ್ಲ ಮುಚ್ಕೊಂಡ್ಬಿಟ್ಟು, ತಗ್ಗು ತೋಡಿದ್ದೆಲ್ಲ ಅವತ್ತೆ ಮುಚ್ಕೊಂಡ್ಬಿಡಿ, ಅದಕ್ಕೆ ಮುಚ್ಕೊಳ್ಳಿ ಅಂತ ಹೇಳಿಬಿಟ್ರಂತೆ. ಭೂಮಿಗೆ ಕೊಟ್ಟರಂತೆ, ಭೂಮಿಯಲ್ಲಿ ಸೌಳು ಅಂತ ಕರೀತಾರಲ್ಲ, ಏನೂ ಬೆಳೆಯೋದಿಲ್ಲ, ನಿಸ್ಸಾರವಾದ ಪದಾರ್ಥ ಅದು. ಬ್ರಹ್ಮಹತ್ಯಾ ದೋಷದ ಒಂದು ಹೊಂದಿರತಕ್ಕಂತ ವಸ್ತು ಭೂಮಿಗೆ ಈ ಕಾಟಪೂತ ವರ ಕೊಟ್ಟಿದ್ರೆ ಏನಾಯ್ತು ಗೊತ್ತೇನು? ತಗ್ಗುಗಳು ಅವೇ ಮುಚ್ಕೊಂಡ್ಬಿಡ್ತವೆ ಅಂತ ಅರ್ಥ. ನಾವು ಬೆಂಗಳೂರಲ್ಲಿ ನೋಡ್ತಾನೆ ಇರ್ತೇವೆ ಅವನ, ಅವರೊಂದು ಗೊತ್ತಮ್ಮ ಸರ್ಕಾರದವರಿಗೆ, ಅವ್ರು ಮುಚ್ಚಿ ಗೊತ್ತೇ ಇಲ್ಲ, ಸೊಪ್ಪಿಸಿಗಿರದೇ ಇಲ್ಲ, ಸರಿಯಾಗಿಬಿಟ್ಟಿದೆ ಅದು. ಯಾರು ಮಾಡಿದ್ರು ಅಂತ ವರ ಇಂದ್ರದೇವರು ವರ ಮಾಡಿದೆ ಅಂತ ಅರ್ಥ. ಇಂದ್ರದೇವರು ವರದಿಂದ ತಗ್ಗು ಮುಚ್ಕೊಂಡ್ಬಿಡುತ್ತಂತೆ. ಈ ವರ ಇರೋದು ಗೊತ್ತಿಲ್ಲದೇನೆ ಅವ್ರು ಮುಚ್ಚೋದಿಲ್ಲ, ಗೊತ್ತಾಗಿಬಿಟ್ರೆ ಗೋವಿಂದ ಭಾಗವತದ ವರ ಇದೆ ಅಂತ ಗೊತ್ತಾಗಿಬಿಟ್ರೆ ಒಡೆಯೋದೊಂದೇ ಕೆಲಸ. ಇಂದ್ರದೇವರು ಮುಚ್ಚುತ್ತಾರೆ ಬಿಟ್ಟರೆ ನಮಗೆ ಯಾಕೆ ಅಂತ ಬಿಟ್ಟು ಬಿಡ್ತಾರೆ ಅಷ್ಟೇ.